ಜ್ಞಾನಮುದ್ರ ಅಭಯಮುದ್ರ ಇಟ್ಕೊಂಡಿದ್ದಾರೆ. ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗಿರ್ವಾಣ ವಿಜ್ಞಾನದ ಮಾನತೋಸ್ಮಿ. ವ್ಯಾಸಪ್ರತಿಮಾ, ಎಷ್ಟು ಸುಂದರ ವ್ಯಾಸಪ್ರತಿಮಾ ಪೂಜೆ ಮಾಡ್ತಾ ಇದ್ದಾರೆ, ಕೈ ಕದಸಿದಕ್ಕೆ ಏನು ಆಧಾರ ಇದೆ ಎಂದು ಕೇಳುತ್ತಾರೆ. ನಿಜವಾಗಲೂ ಹೇಳಬೇಕು ಅಂತಿದ್ರೆ, ನೀವು ರುದ್ರದೇವರು ಪೂಜೆ ಮಾಡ್ತೀರಲ್ಲ, ಅವರು ಭೃಗುಮುನಿಗಳ ಶಾಪ ನಿಮಿತ್ತ ಪ್ರಾರಬ್ಧದಿಂದ ಏನಾಯ್ತು ಅವರಿಗೆ, ಅವರೇ ಲಿಂಗ ಪೂಜೆ ಶುರುವಾಯಿತು. ವೇದವ್ಯಾಸರಿಗೆ ಆಗಿಲ್ಲ, ಆಗಿರೋದು ನೀವು ಆರಾಧನೆ ಮಾಡತಕ್ಕಂಥ ದೈವಕ್ಕೆ, ಆರೋಪಣೆ ಮಾಡ್ತಾ ಇರೋದು ನಮ್ಮ ದೇವರಿಗೆ, ಯಾವ ಲೆಕ್ಕ ಇದು ಅಂತ ಕೇಳುತ್ತಾರೆ. ನಿಜವಾಗಲೂ ಆಗಿರೋದು ಎಲ್ಲಿ ಗೊತ್ತೇ ನಿಮಗೆ, ಅಲ್ಲೇ ಹೊರತು ಇಲ್ಲ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಗಳು ಪುರಾಣ ಭಾರತ ಕೇಳ್ತಾರೋ ಬಿಡ್ತಾರೋ ಇಂಥ ಕಥೆಗಳು ಮಾತ್ರ ಕೇಳಿಬಿಟ್ಟಿರ್ತಾರೆ. ಯಾಕೆ ಸಿನಿಮಾ ನಾಡಿದ್ರೆ ತೋರಿಸೋದೇ ಅದನ್ನ, ಇಂಥ ಹುಡುಕಿಡಿಯುತ್ತ ರಾಮಾಂಜನೇಯ ಯುದ್ಧ ದೊಡ್ಡದಾಗಿ ತೋರಿಸಿಬಿಡ್ತಾರೆ ರೆಡಿ ಅಂತೆ. ನೋಡೋರು ಖುಷಿಯೋ ಖುಷಿ, ಹರಿಸರ್ವೋತ್ತವ ಆಜೀವೋತ್ತವ ಅಂತ ಇರ್ಬೋದು, ಹೊಡೆದಾಡ್ತಿದ್ದಾರಲ್ಲ ಅಂತ ನೋಡಿದ್ರೆ ಆಗ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ನೋಡಿದ್ದು 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 ಬಿಟ್ಟು ಉಪನ್ಯಾಸಕ್ಕೆ ಬರೋದಿಲ್ಲ, ದುಡ್ಡು ಕೊಟ್ಟು ಟಿಕೆಟ್ ನೋಡಿ ಕೆಟ್ಟದ ತಲೆ ಕೆಡಿಸ್ಕೊಂಡ್ಬರ್ತಾರೆ. ಇದು ಆಶ್ಚರ್ಯ, ಎಷ್ಟು ಜನ ತಲೆ ಕೆಟ್ಟಿರ್ಬೇಕು ಯೋಚನೆ ಮಾಡಿ. ಇದ್ವಾರದ ತಪ್ಪು ನೋಡೋದಕ್ಕೆ ಅಷ್ಟು ಕಾಂಪಿಟೇಷನ್, ಸರಿ ಕೇಳೋದಕ್ಕೆ ಅವ್ರ ಬುದ್ಧಿ ಇಲ್ಲ ಅಂದ್ರೆ ಏನರ್ಥ ಇದಕ್ಕೆ? ಇವೆಲ್ಲ ಕಟ್ಟು ಕಥೆಗಳು, ನಿಜವಾದ ಕಥೆಗಳಲ್ಲ. ಯಾಕೆ ಅವ್ರಿಗೆ ಗೊತ್ತಿಲ್ಲ, ಅವರು ಸುಳ್ಳುಗಳು ಪ್ರಚಾರಕ್ಕೆ ಎಷ್ಟು ಅವಕಾಶ ಇದೆ ನೋಡಿದರೆ. ಅವರಿಗೆ ಹೇಳೋದಕ್ಕೆ ಅವಕಾಶ ಇದೆ, ರೇಡಿಯೋಗಳಿದೆ, ಟಿವಿಯವಿದೆ, ಜಗತ್ತು ವಿತ್ ನೋ ಮೂಮೆಂಟ್ ಹೇಳ್ತಾರೆ. ನಮ್ಮದಂತ ದೊಡ್ಡ ಶಾಸ್ತ್ರ ಇಲ್ಲ, ಹೇಳೋದು ವ್ಯವಸ್ಥೆನೇ ಇಲ್ಲ. ಇದು ಭಾರಿ ಆಶ್ಚರ್ಯ, ಸುಳ್ಳು ಹೇಳೋದಕ್ಕೆ ಎಷ್ಟು ವ್ಯವಸ್ಥೆ ಇದೆಯೋ, ಸತ್ಯ ಹೇಳೋದಕ್ಕೆ ವ್ಯವಸ್ಥೆನೇ ಇಲ್ಲ. ಇದು ನಮ್ಮ ದುರಂತ ಇವತ್ತು. ಸತ್ಯವನ್ನು ಕದ್ದು ಹೇಳೋದಾಗಿದೆ, ಸುಳ್ಳನ್ನು ರಾಜಾರೋಷ ಹೇಳ್ತಾರೆ. ಎಂಥ ಆಶ್ಚರ್ಯ, ಕಾಪಿ ಹೊಡೆಯೋನು ಜೋರಾಗಿ ಹೊಡಿತಾರೆ, ಸರಿಯಾಗಿ ಬರೋನು ಕದ್ದು ಬರೆದಾಗಿದೆ. ಪಾಪ ಕಾಪಿ ಹೊಡೆಯೋನು ಜೋರಾಗಿ ಕುಡಿದು ಸರಿಯಾಗಿ ಬರೆಯೋ ಪಾಪ ಹೊತ್ಕೋತ ಬರೋದಾಗಿಬಿಟ್ಟಿದೆ. ಅದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಏನಾಗಿದೆ ಇವತ್ತು? ಇಂಥ ಅಮೂಲ್ಯ ಸಿದ್ಧಾಂತವನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಹೋದರೆ ಅವರಿಗೇನು ವಾಕ್ಯಾರ್ಥ ಅರ್ಥ ಆಗೋದಿಲ್ಲ. ಕಥೆ ನೋಡಿಬಿಟ್ಟಿರ್ತಾರೆ, ಓ ವ್ಯಾಸರ ತೋಳು ತುಂಡಾಯಿತು, ಅಂದಮೇಲೆ ಅವ್ರು ಹೇಳಿ ವಿಷ್ಣು ಸರ್ವೋತ್ತಮತ್ವನೂ ಹೋಯಿತು, ವ್ಯಾಸರು ದೇವರಲ್ಲ ಅಂತಾಯಿತು. ಅವ್ರ ಮಾತು ಯಾಕೆ ಕೇಳಬೇಕು ನಾವೀಗ? ಈ ಪ್ರಶ್ನೆ ಹುಡುಗರು ಮಾಡಿದರೆ ಯಾವ ವಾಕ್ಯಾರ್ಥ ಉತ್ತರ ಕೊಡ್ತೀರಿ ನೀವು ಇದಕ್ಕೆ? ಅದಕ್ಕೆ ಉತ್ತರ ಕೊಡಬೇಕಾದ್ರೆ ವಾದಿರಾಜ ಸ್ವಾಮಿಗಳು ಕೊಟ್ಟ ಉತ್ತರ ಇದೆಯಲ್ಲ ಅದು ಬೇಕು, ಆಚಾರ ನಿರ್ಣಯದಲ್ಲಿ ಹೇಳ್ತಾರಲ್ಲ ಅದು ಬೇಕು. ವೇದವ್ಯಾಸ ದೇವರು ಅಂದರೆ ಜಯತ್ಯಜೋಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ವೇದವ್ಯಾಸರು ಅಂದರೆ ಯಾರು ಯೋಚನೆ ಮಾಡಿ, ಆ ಚಿತ್ರ ಕೊಟ್ಟಾಗ ಮಕ್ಕಳಿಗೆ ಆಗ ನಿಜವಾದ ಅರ್ಥದಲ್ಲಿ ಭಾಗವತ ಪೂಜ್ಯ ಮಹಾಭಾರತ ಪೂಜ್ಯ ಅನಿಸುತ್ತೆ. ಇಂಥ ಕಥೆಗಳನ್ನು ನಾವು ಉತ್ತರಿಸದೆ ಹೋದರೆ ತಪ್ಪು. ಅದಕ್ಕೆ ದಾಸರಾಯರು ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಛೇದ ಭೇದ ವಿಷಾದ, ಭೇದ ಇಲ್ಲ ವಿಷಾದ ಇಲ್ಲ, ಭೇದ ಇಲ್ಲ, ರೂಪರೂಪಗಳಿಗೆ ಭೇದಾದಿಗಳೇ ಇಲ್ಲ, ಅವಯವ ಅವಯಗಳಿಗೆ ಮೊದಲಾದ ಭೇದ ಇಲ್ಲ, ಇದನ್ನು ಹೇಳಬೇಕಾಗಿದೆ. ವೇದವ್ಯಾಸ ದೇವರು ಅಪಾರವಾದ ಬಲ ಕಾರ್ಯ ಮಾಡ್ತಾರೆ. ಭೇದಕ್ಕೆ ಅನೇಕ ಅರ್ಥಗಳುಂಟು. ಭೇದ ಅಂತ ಹೇಳಿದರೆ ರೂಪರೂಪ ಭೇದ. ವೇದವ್ಯಾಸರು ಜ್ಞಾನ ಕಾರ್ಯ ಮಾಡ್ತಾರೆ, ಅವರ ಕೈಲಾಗೋದಿಲ್ಲ. ಇದು ಒಂದು ಪ್ರಶ್ನೆ ಅನೇಕರಿಗೆ. ವೇದವ್ಯಾಸ ದೇವರ ಕೈಲಾಗೋದಿಲ್ಲ, ಅವರು ಉಪದೇಶ ಬೇಕಾದಷ್ಟು ಮಾಡ್ತಾರೆ. ಮೇಷ್ಟು ಫಸ್ಟ್ ಕ್ಲಾಸ್ ಮಾಡ್ರೆ ಮಾಡ್ತಾನೆ, ಹುಡುಗ ಗಲಾಟೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾನಷ್ಟೇ. ಹಿಡಿದಕ್ಕೆ ಅವನಿಗೆ ಬರೋದಿಲ್ಲ, ಹುಡುಗ ಅವನಿಗಿಂತ ಗಟ್ಟಿ ಜೋರಾಗಿರ್ತಾರೆ ಪಾಪ. ಅವ್ರು ಮೇಷ್ಟು ಕೈಲಾಗೋದಿಲ್ಲ, ಪೊಲೀಸ್ ಫೋನ್ ಮಾಡ್ತಾರೆ. ವೇದವ್ಯಾಸರು ಹಾಗಲ್ಲ, ಅವರು ಜಗನ್ನೇ ನಿಯಂತ್ರಣ ಮಾಡ್ತಕ್ಕಂಥವರು. ಅವರ ಸಾಮರ್ಥ್ಯ ನೋಡಬೇಕಾದ್ರೆ ನಾವು ಮಹಾಭಾರತದ ಕೊನೆಯ ಭಾಗಕ್ಕೆ ಹೋಗಬೇಕು. ಹೆಚ್ಚಿಡೋದಿಲ್ಲ, ಒಂದು ಮಾತಿನಲ್ಲಿ ಹೇಳ್ತೇನೆ. ಕೊನೆಯ ವೇದವ್ಯಾಸರು ಕೇಳಿದರಂತೆ, ಧೃತರಾಷ್ಟ್ರ ಗಾಂಧಾರಿ ಕುಂತಿ ಎಲ್ಲ ಆಶ್ರಮವಾರ್ಷಿಕ ಪರ್ವದಲ್ಲಿ ವನದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ವೇದವ್ಯಾಸರ ಆಶ್ರಮದ ಹತ್ರ ಇರ್ತಾರೋ. ವೇದವ್ಯಾಸರಂತೂ ತುಂಬ ಅನುಗ್ರಹ ಮಾಡ್ತಿದ್ದಾರೆ. ಒಂದು ಸಲ ಕೇಳಿದರಂತೆ, ಪಾಂಡವರು ಎಲ್ಲ ಇದ್ದಾರ ಕೇಳ್ತಾರೆ, ಯಾರ್ಯಾರು ಏನೇನು ಬೇಕು ಅದನ್ನು ಕೇಳಿಬಿಡಿ ಅಂತ ಹೇಳಿದ್ದಾರೆ. ಅದೇನೇನು ಕೇಳ್ತಾರೆ ಅವೆಲ್ಲ ಈಗ ಬೇಡ, ಅದು ಮಹಾಭಾರತ ಆಗುತ್ತೆ, ಬೇಡ. ಮುಖ್ಯವಾದ ಒಂದು ಭಾಗ ಧೃತರಾಷ್ಟ್ರ ಗಾಂಧಾರಿ ನಿಮಗೇನು ಬೇಕು ಅಂತ ಕೇಳಿದೆ. ನಿಮಗೇನು ಬೇಕು ಯೋಚನೆ ಮಾಡಿ. ಅಂಥ ಮಾತನ್ನು ಜಗತ್ತಿನಲ್ಲಿ ಯಾರೂ ಅಂತ ವರ ಕೇಳಿಲ್ಲ. ಕೇಳಬಹುದು ಅಂತ ಇಮ್ಯಾಜಿನ್, ಯಾವ ರಾಕ್ಷಸರಿಗೂ ತಲೆಗೆ ಅಂದವಂತ ಹೊಡೆದಿಲ್ಲ. ಚಿತ್ರ ವರ ಕೇಳ್ತಾರೆ ಧೃತರಾಷ್ಟ್ರ ಗಾಂಧಾರಿ. ಏನು ವರ ಗೊತ್ತೇನು? ಇವತ್ತು ಎಷ್ಟು ಜನ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಿದ್ದಾರೆ ಅವರೆಲ್ಲ ಬದುಕಿ ಬರಬೇಕು ನಮ್ಮ ಎದುರಿಗೆ. ಏನು ಯೋಚನೆ, ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಕೊಡೋದು ಕಷ್ಟ ಅಂತ ಹೊತ್ತಿನಲ್ಲಿ ಎಷ್ಟೋದತ್ತೆ ಅಷ್ಟು ಕಷ್ಟಪಡ್ತಾನೆ ಮನುಷ್ಯ. ಅಷ್ಟು ಸತ್ತವರು 18 ಅಕ್ಷೋಹಿಣಿ ಸೇನೆ ಎದುರು ಬಂದು ನಿಂತ್ಕೋಬೇಕೀಗ, ಜೀವಂತ ನಿಂತ್ಕೋಬೇಕು. ಇಂಥ ವರ ಯಾರಾದರೂ ಕೇಳಿದರೆ ಯೋಚನೆ ಮಾಡೋ ಸಾಧ್ಯ ಇದೆ? ಇಂಥ ವರನ ಕೇಳಿದವರು ಹುಚ್ಚರೊಂದು ಬಿಡ್ತಿದ್ರು ಕೊನೆಗೆ. ಆದರೆ ಕೇಳಿದವರು ಭಾರಿ ಜಾಣರು. ವೇದವ್ಯಾಸರು ಯಾರು ಅಂತ ಗೊತ್ತಿದೆ, ಅದಕ್ಕೆ ಅವ್ರು ಕೇಳುತ್ತಿದ್ದಾರೆ. ಕಂಡವರನ್ನೆಲ್ಲ ಅಲ್ಲ ಕೇಳೋದಕ್ಕೆ ಹೋಗೋದಿಲ್ಲ, ಊಟ ಅಂತ ಎಲ್ಲಕ್ಕೆ ಮಠಕ್ಕೆ ಊಟಕ್ಕೆ ಬರ್ತಾರೆ, ಕಣ್ಮನೆಗೆ ಯಾಕೆ ಹೋಗ್ತಾರೆ? ಇಲ್ಲಿ ಗ್ಯಾರಂಟಿ ಇರ್ತದೆ ಅಂತ ಇರ್ತದಲ್ಲ ಆ ಥರ. ವೇದವ್ಯಾಸ ದೇವರ ಹತ್ರ ಯಾತಕ್ಕೆ ಬಂದರು ಅಂದರೆ ಎಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಆ ಕ್ಷಣ ಅವ್ರು ಏನು ಹೇಳಿದರಂತೆ, ಆಯ್ತಾ ನೋಡಿ ಅಂತ ಹೇಳಿದ್ರಂತೆ. ತಕ್ಷಣವೇ ಮತ್ತೆ ಇವತ್ತು ನಮ್ಮ ಮನೆ ಪದಾರ್ಥ ಅಡುಗೆ ಮನೆಯಿಂದ ಇದಕ್ಕೆ ತರಲಿಕ್ಕಾಗೋದಿಲ್ಲ, ಎಲ್ಲೆಲ್ಲಿ ಬಡಿಸಲಿಕ್ಕೆ ಟೈಮ್ ಬೇಕಾಗ್ತದೆ. ಅಷ್ಟು ಜನ ಸತ್ತವ್ರು ನೋಡಿದ್ರೆ ಎಲ್ಲ ನಿಂತಿದ್ದಾರೆ ಬಂದುಬಿಟ್ಟು. ಅವರಿವರ ದುರ್ಯೋಧನ ನಿಂತ್ಕೊಂಡಿದ್ದಾನೆ ಯೋಚನೆ ಮಾಡಿ. ಮತ್ತೆ ದುಶ್ಯಾಸ್ತ್ರಾದಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಯಾರ್ಯಾರು ಸತ್ತು ಇದ್ದಾರೆ ಅವರು ನಿಂತು ಬಿಟ್ಟಿದ್ದಾರಂತೆ. ಇಂಥ ಮಾತು ಕೇಳಿದರೆ ಪರಮಾತ್ಮ ರೂಪರೂಪಗಳಿಗೆ ಭೇದ ಇದೆ ಅಂತ ಹೇಳ್ತೀರ ನೀವೀಗ. ಪರಮಾತ್ಮ ಓಂ ಜನ್ಮಾದ್ಯಶಯತಃ, ಈ ಸೂತ್ರ ಅರ್ಥ ಆಗಬೇಕಾದ್ರೆ ಈ ಕಥೆ ಕೇಳಬೇಕು ನಾವು. ಸಮಸ್ತ ಜಗತ್ತನ್ನು ಸತ್ತವರನ್ನು ತಂದು ತೋರಿಸಿ ಅವ್ರು ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ದಾರೆ. ಮತ್ತೆ ಏನು ಮೂನ ಇಲ್ಲ, ಮತ್ತೆ ಹೊಡೆದ ಗಾಯಗಳಿಲ್ಲ, ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆ ರೀತಿ ಮಾಡಿಟ್ಟಿದ್ದಾರೆ, ಲೆಕ್ಕ ಹಾಕಿ ನೋಡೋಣ. ಆ ರೀತಿ ಫೋಟೋ ತೋರಿಸೋದು ಕಷ್ಟ ಇರ್ತದೆ, ಅಷ್ಟು ಜನ ತೋರಿಸಿದಾಗ ಆಶ್ಚರ್ಯಪಟ್ಟು ಬಿಟ್ಟಿರುತ್ತೆ. ಅಂದರೆ ಪರಮಾತ್ಮನ ರೂಪರೂಪಗಳಲ್ಲಿ ಯಾವ ಭೇದವೂ ಇಲ್ಲ. ವಾಸಿಷ್ಠ ಕೃಷ್ಣರಾಗಿ ಜಗಜ್ಜನ್ಮಾದಿ ಕರ್ತೃತ್ವವನ್ನು ತೋರಿಸ್ತಾರೆ. ಇನ್ನು ಕೃಷ್ಣನಾಗಿ ಸ್ವತಃ ಗೀತೋಪದೇಶವನ್ನು ಮಾಡ್ತಾ ಎಂಥ ಅದ್ಭುತವಾದ ಜ್ಞಾನ ಕಾರ್ಯವನ್ನು ತೋರಿಸ್ತಾರೆ. ರೂಪರೂಪದ ಭೇದಾದಿಗಳೇ ಇಲ್ಲ. ವಿಷಾದ, ವೇದವ್ಯಾಸರಿಗೆ ವಿಷಾದ ಇಲ್ಲ, ವ್ಯಥೆ ಇಲ್ಲ, ಇದೆಲ್ಲ ಭಾಗವತ ಓದೋರು ಶುರುವಾಗುತ್ತೆ. ಮತ್ತೆ ಆರಂಭದಲ್ಲೇನೆ
ವೇದವ್ಯಾಸರು ಏರ್ಪಾಡಿದ್ರಂತೆ.
ಭಾಗವತದ ಪ್ರಾರಂಭದ ದೊಡ್ಡ ಘಟ್ಟ ಅದು. ಯೋಚನೆ ಮಾಡ್ತಾ ಕೂತಿದ್ದಾರಂತೆ ವೇದವ್ಯಾಸರು, ಅಲ್ಲಿಗೆ ದಾಡಿದ್ರೆ ಬಂದ್ರಂತೆ. ವೇದವ್ಯಾಸರು ನೋಡಿದರಂತೆ, ಏನು ಭಾರಿ ಯೋಚನೆ ಮಾಡ್ತಿದ್ದೀರಲ್ಲ ಯಾತಕ್ಕೊಂದ ಕೇಳುತ್ತಾರೆ. ಅವರಂದ್ರಂತೆ, ತಥಾಪಿ ನಾತ್ಮ ಪರಿತುಷ್ಯತೆ ಮೇ ಅಸ್ತೇವ ಮೇ ತ್ವಯೋಕ್ತಮಿದಂ ಸಮಸ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ ಅಂತ ಹೇಳಿದ್ರಂತೆ. ಏನರ್ಥ ಅಂದರೆ, ನಾರದರೇ ಭಾರಿ ಸಾಕಾಗಿಬಿಟ್ಟಿದೆ, ಏನೋ ಮನಸ್ಸಿಗೆ ಭಾರಿ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಏನು ಅಂದರೆ, ಏನೇನೋ ಬರೆದಿದ್ದು, ಎಷ್ಟೊಂದು ಬರೆದಿದ್ದೇವೆ ಈಗಾಗಲೇ ನಾವು. ಭಾರತ ವ್ಯಪದೇಶೇನ ಅಮ್ನಾಯಾರ್ಥಶ್ಚ ದರ್ಶಿತ, ವೇದ ವಿಭಾಗ ಮಾಡಿದ್ದು, ವೇದ ಹೊರಗೆ ಹಾಕಿದ್ದು, ಮಹಾರ್ಥ ಏನೇನೋ ಮಾಡಿಬಿಟ್ಟಿದ್ದೇನೆ. ಮಹಾಭಾರತ ಬರೆದಾಗಿಬಿಟ್ಟಿದೆ, 17 ಪುರಾಣ ಬರೆದಿದ್ದೇವೆ, ಇಷ್ಟೆಲ್ಲ ಮಾಡಿದ್ದೇವೆ, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ಬಿಟ್ರಂತೆ. ತಥಾಪಿ ನಾತ್ಮ ಪರಿತುಷ್ಯತೆ ಮೇ, ಮನಸ್ಸಿಗೆ ಸಮಾಧಾನನೇ ಇಲ್ಲ. ಈ ಕಥೆ ಕೇಳಿದ್ರೆ ನಮ್ಗೆ ಗಾಬರಿ ಆಗಿಬಿಡುತ್ತೆ. ಅವರು ಬ್ರಹ್ಮಸೂತ್ರ ಬರೆದು, ಮಹಾಭಾರತ ಬರೆದು, ಪುರಾಣಗಳನ್ನು ಬರೆದು, ಇನ್ನೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಅದು ಓದಿ ನಮಗೆ ನೆಮ್ಮದಿ ಬರುತ್ತೆ ಅನಿಸುತ್ತ? ಬರೆದವರಿಗೆ ನೆಮ್ಮದಿ ಇಲ್ಲ, ಇನ್ನು ಓದೋರಿಗೆ ನೆಮ್ಮದಿ ಸಿಗಬೇಕು. ಒಳ್ಳೆ ಪಾಯಿಂಟ್ ಸಿಕ್ಕಾಗಾಯ್ತು, ಇನ್ನು ಯಾಕೆ ಬಾಧ ಶಾಸ್ತ್ರ ಓದೋದಿಲ್ಲ ಅಂದರೆ, ಡಾಕ್ಟ್ರು ಅವರಿಗೆ ಔಷಧಿ ವಾಸಿ ಆಗಿ ನಮಗೇನು ವಾಸಿ ಮಾಡ್ತಾರಂತಲ್ಲ, ಹಾಕಿ ಅವರೇ ಅಷ್ಟು ದುಃಖದಲ್ಲಿದ್ದರೆ ನಮಗೇನು ವಾಸಿ ಮಾಡ್ತಾರೆ. ವಿಷಾದ, ಇವತ್ತು ಸುಮ್ಮನೆ ಪ್ರಿಂಟ್ ಆಗಿರೋ ಭಾಗವತ್ ಯಾವ್ದಾರು ತಗೊಂಡು ಓದಿ ಶುರುವಾಗೋದು ಹಾಗೆ. ಭಗವದ್ಗೀತೆ ಅರ್ಜುನ ವಿಷಾದ, ಇದು ವೇದವ್ಯಾಸರ ವಿಷಾದ ಅಷ್ಟೆ. ಆಗ ನಾರದರು ಸಮಾಧಾನ ಮಾಡಿದಾರಂತೆ, ಪಾಪ ಸಮಾಧಾನ ಮಾಡಿದ್ದಾರಂತೆ. ನೋಡಿ, ನಿಮಗೆ ಭಾರಿ ಯೋಚನೆ ಮಾಡ್ತಿದ್ದೀರಿ, ನೀವು ಮುಖ್ಯವಾದ್ದೇ ಹೇಳಿಲ್ಲ, ಅದಕ್ಕೆ ಮನಸ್ಸು ಬೇಜಾರಾಗಿದೆ ನಿಮಗೆ. ಮುಖ್ಯವಾದ ಹೇಳಬೇಕು ನೀವೀಗ, ಜನಕ್ಕೆ ಉಪಯೋಗ ಆಗೋದು ಹೇಳಬೇಕು, ಅದು ವೇಸ್ಟ್ ಹೇಳಿಬಿಟ್ಟಿದ್ದೀರಿ ಅಂತ ಅರ್ಥ. ಕೆಲಸಕ್ಕೆ ಬಾರದು ಹೇಳಿಬಿಟ್ಟಿದ್ದೀರಿ, ಒಳ್ಳೆ ವಿಷಯ ಹೇಳಬೇಕು, ಅದಕ್ಕೋಸ್ಕರವಾಗಿ ನೀವು ಭಾಗವತ ಬರೀರಿ ಅಂತ ಹೇಳಿದ್ರೆ. ಅಥೋ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತವ್ರತಃ ಗುರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಭಾಗವತ ಬರೀರಿ, ಎಲ್ಲ ಸರಿಗೋಗುತ್ತೆ ಅಂತ ಹೇಳಿದಾಗ ಓ ಹೌದಾ ಅಂತ ಹೇಳಿ ಬರೆದ್ರಂತ. ಆಮೇಲೆ ಸುಮ್ಮನೆ ಓದಿದ್ರೆ ಇಷ್ಟೇ ಗೊತ್ತಾಗೋದು, ವೇದವ್ಯಾಸರಿಗೆ ವಿಷಾದ ಇತ್ತು ಅಂತ ಅನಿಸುತ್ತೋ ಇಲ್ಲ? ಈಗ ಅದಕ್ಕೆ ಹೇಳ್ತಾರೆ, ವೇದವ್ಯಾಸರಿಗೆ ವಿಷಾದ ಇಲ್ಲ, ವಿಷಾದ ವಿದೂರ, ವಿಷಾದ ಹೆಸರೇ ಅವರಿಗಿಲ್ಲ. ಮತ್ತೆ ಯಾತಕ್ಕೆ ಹಾಗೆ ಮಾಡಿದರು ಅಂದರೆ, ಅಲ್ಲಿ ವೇದವ್ಯಾಸ ದೇವರು ದುಃಖಪಟ್ಟಿಲ್ಲ, ದುಃಖಪಟ್ಟಂತೆ ನಟಿಸಿದ್ದಾರೆ ಹೊರತು ಅವರಿಗೆ ದುಃಖ ಇಲ್ಲ. ಯಾತಕ್ಕೆ ನಾಟಕ ಮಾಡ್ತಾರೆ ಅಂದರೆ, ಇನ್ನೊಂದು ಗ್ರಂಥ ಬರೀಬೇಕಾಗಿದೆ ಅವರಿಗೆ. ಬರೆಯೋರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ ವೇದವ್ಯಾಸ ದೇವರು, ನಾವೇನೋ 4 ಗ್ರಂಥ ಬರೆದು ಬಿಟ್ಟಿದ್ದೇವೆ, ನಮ್ಮ ಸಮಾನ ಇಲ್ಲ ಅನ್ಕೊಳ್ಳೋಕೆ ಹೋಗಬೇಡಿ, ನಾವು ಏನು ಬರೆದರೂ ಕೂಡ ಇನ್ನೂ ಬರಿಬೇಕಾದ ಬಾಕಿ ಇದೆಯಾ ಅಂತ ಯೋಚನೆ ಮಾಡಿ ಅಂತ ತೋರಿಸ್ತಾರಂತೆ. ಇನ್ನೂ ಬಾಕಿ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಬೇಕಂತೆ. ಅದಕ್ಕೆ ವೇದವ್ಯಾಸರು ಸಾಕ್ಷಾತ್ ನಾರಾಯಣ, ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ. ಆದ್ದರಿಂದ ಜನಕ್ಕೆ ಉಪಯೋಗ ಆಗೋದೇನಾದ್ರೂ ಬಾಕಿ ಇದೆಯಾ ಅಂತ ಯೋಚನೆ ಮಾಡಿ ಬರೀಬೇಕು, ತೋರಿಸಲಿಕ್ಕೆ ನಾಟಕ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಣ ಅಂದರೆ, ಅವ್ರು ಹಾಗೆ ಬರೆದ್ರೆ ಜನಕ್ಕೆ ಅರ್ಥ ಆಗ್ತಿದ್ದಿಲ್ಲ ಏನು ಮಹತ್ವ ಅಂಥೇಳಿ. ಹಾಗೆ ನಾಟಕ ಮಾಡಿ ನಾರದರು ಬಂದು, ನೀವು ಭಾಗವತ ಬರೀರಿ ಅಂಥೇಳಿ ತಮ್ಮ ಪೂರ್ವಜನ್ಮದ ಕಥೆ ಹೇಳಿ ಇಷ್ಟೆಲ್ಲ ಹೇಳಿದಾಗ ಬರೆದ್ರೆ, ಓಹೋ ನಾರದರು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಬರೆದರಲ್ಲ, ಸಾಮಾನ್ಯ ಗ್ರಂಥ ಅಲ್ಲ ಇದು ಅನ್ನೋ ಭಾವನೆ ಬರುತ್ತೆ. ನಾರದರು ದೇವಋಷಿಗಳು, ಅವರು ಪ್ರಾರ್ಥನೆ ಮಾಡಿದ ಮೇಲೆ ಬರೆದಿದ್ದರಿಂದ ಇದು ಸಾಮಾನ್ಯ ಗ್ರಂಥ ಅಲ್ಲ ಅಂತ ಉಪಾದೇಯತ್ವ ಬುದ್ಧಿ ಬರಬೇಕು ಅದಕ್ಕೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವೇದ ಆಚಾರ್ಯನ ಪ್ರಾರ್ಥನೆ ಮಾಡ್ತಾರೆ, ತುಂಬ ಗ್ರಂಥ ಬರೆದಿದ್ದೀರಿ ಆಚಾರ್ಯರೇ, ಎಂಥೆಷ್ಟು ಅದ್ಭುತ ಗ್ರಂಥ ಬರೆದಿದ್ದೀರಿ, ಆದರೂ ನಮಗೆ ಇನ್ನೊಂದು ಗ್ರಂಥ ಬೇಕು ಅಂತ ಕೇಳುತ್ತಾರೆ. ಗ್ರಂಥೇಭ್ಯ ಏಭ್ಯ ಅಗಾಧೇಭ್ಯ ಯುಕ್ತಯೋನೋ ದುರುದ್ಧರಾಹ ಮನೋಮಾಂದ್ಯ ತಥೋ ಗ್ರಂಥಂ ವ್ಯಕ್ತ ತರ್ಕ ತತಿಂ ಕುರು. ಆಚಾರ್ಯ ಗೊತ್ತಿಲ್ಲ ಅದೆಲ್ಲ ಕೂಡ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ನಾಪೃಷ್ಟ ಕಶ್ಯತಿ ಬ್ರೂಯಾತ್ ಅಂತ ಒಂದು ಮಾತು, ಸ್ಮೃತಿಯ ಮಾತು, ಮನುಸ್ಮೃತಿಯನ್ನು ಹೇಳುತ್ತಾರೆ. ಇನ್ನೊಬ್ಬರು ಕೇಳದೆ ತತ್ವೋಪದೇಶ ಮಾಡಬಾರದು ಅಂತ ಹೇಳುತ್ತಾರೆ. ನಾರದರು ಪ್ರಾರ್ಥನೆ ಮಾಡಬೇಕು, ಇವರು ಬರೀಬೇಕು, ಆಗ ಮಹತ್ವ ಬರುತ್ತೆ. ಸುಮ್ಮನೆ ಹೇಳಿ ಮಹತ್ವ ಇಲ್ಲ, ಕೇಳಿದಾಗ ಹೇಳಿ ಮಹತ್ವ, ಸುಮ್ಮನೆ ಟೈಮ್ ಹೇಳಿ ಹುಚ್ಚ ಅಂತ ತಿಳ್ಕೊತಾರೆ, ಕೇಳಿದಾಗ ಹೇಳಿ ಥ್ಯಾಂಕ್ಸ್ ಅಂತಾರೆ, ಎಷ್ಟು ವ್ಯತ್ಯಾಸ ಇದೆ ಈಗ. ಅದಕ್ಕೆ ಅಮೂಲ್ಯ ವಿಚಾರಗಳನ್ನಂತೂ ಭಕ್ತಿಯಿಂದ ಕೇಳದ ಹೊರತು ಹೇಳಬಾರದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಆ ಒಂದು ಸೀನ್ ಕ್ರಿಯೇಟ್ ಮಾಡಲಿಕ್ಕೆ ವೇದವ್ಯಾಸರು ಮಾಡಿದರೆ ಹೊರತು ಅವರಿಗೆ ಅಜ್ಞಾನಾದಿ ದೋಷಗಳಿಲ್ಲ. ಇದನ್ನ ಆಚಾರ್ಯರು ಬರೆದೇ ಹೋಗಿದ್ದು ನಮಗೆ ಎಷ್ಟು ದುಃಖ ಆಗ್ತಿತ್ತು. ಅದರ ವಿಷಾದ ಅವರಿಗೆಲ್ಲ, ನಮಗೆ ವಿಷಾದ ಶುರುವಾಗ್ತಿತ್ತು. ವಿಷಾದ ಪರಿಹಾರ ಮಾಡ್ತಿದ್ದಾರೆ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ. ದಾಸರು ಹೇಳ್ತಾರೆ, ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ. ಇನ್ನೊಂದು ಮಾತಿದೆ ಮತ್ತೆ ಭಾಗವತದಲ್ಲಿ, ಇದು ಮುಂದೆ ಬಂತು, ಇನ್ನೂ ಮೊದಲೇ ಬರುತ್ತೆ. ಬಂದನೇ ಸ್ಕಂದದ ಎರಡನೇ ಅಧ್ಯಾಯದ ಮೊದಲ ಶ್ಲೋಕ, ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಶುಕಾಚಾರ್ಯ ಸನ್ಯಾಸಿಗಳಾಗ್ಲಿಕ್ಕೆ ಹೊರಟ್ರಂತ. ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ, ಸನ್ಯಾಸಿಗಳಾಗ್ಲಿಕ್ಕೆ ಅಂತ ಹೊರಟರು. ವೇದವ್ಯಾಸದೇವರು ತಂದೆ ನೋಡಿದ್ರಂತೆ, ಗೊತ್ತು ಗೊತ್ತಲ್ಲ ಯಾರು ಮಠ ಸ್ವಾಮಿಗಳಾಗ್ತೇವೆ, ದಯವಿಟ್ಟು ಆಗಬೇಡಿ ಅವ ತಂದೆ ತಾಯಿಗಳ ಒಂದು ದುಃಖ ಸಾಮಾನ್ಯವಾಗಿ. ವೇದವ್ಯಾಸ ಏನ್ ಮಾಡಿದರಂತೆ, ಅಯ್ಯೋ ಸನ್ಯಾಸಿಗಳಾಗಬೇಡದು ಅಂತ ಹೇಳೋದಕ್ಕೋಸ್ಕರ ಪುತ್ರೇತಿ ತನ್ಮಯತೆಯ ತರವೋಪಿ ನೇದು, ಪುತ್ರ ಅಂತ ಕೂಗಿದ್ರಂತೆ ಜೋರಾಗಿ. ಪುತ್ರ ಅಂತ ಕೂಗಿದಾಗ ತರವೋಪಿ ನೇದು, ಎಷ್ಟು ಜೋರಾಗಿ ಕೂಗಿದ್ರು ಅಂದ್ರೆ ಪ್ರತಿದ್ವ ಯಕೋ ಬಂತಂತೆ ಎಲ್ಲ ಕಡೆಯಿಂದನು. ಪುತ್ರ 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 ಜೋರ ಯಕೋ ಬಂದ್ಬಿಡುತ್ತೆ. ಮೊದಲೇ ಗುಡ್ಡಗಾಡು ಪ್ರದೇಶ ಬದರಿ ಕಡೆಗೆ ಸಿಕ್ಕಾಪಟ್ಟೆ ಯಕೋ ಬಂದ್ಬಿಡುತ್ತಂತೆ. ನಮಗೇನಿಸುತ್ತಾಗ, ನಮಗೆ ವೇದವ್ಯಾಸರು ಹೇಳುತ್ತಾರೆ ಪುತ್ರ ಮೋಹ ಬಿಡಿ ಪುತ್ರ ಮೋಹ ಬಿಡಿ ಅಂತೇಳಿ. ಅವರಿಗೆ ಎಷ್ಟು ಪುತ್ರ ಮೋಹ ಇದೆಯಲ್ಲ ರೀತಿ ನಮಗೆ ಅನಿಸುತ್ತೆ. ನಮಗೆ ಹೇಳ್ತೀರಿ ನೀವು, ನಿಮಗೆ ಎಷ್ಟು ಪುತ್ರ ಮೋಹ ಇದೆಯಲ್ಲ, ಏನು ಆಶ್ಚರ್ಯ. ಒಬ್ಬ ಮಗ ಅಂಥ ಮಗ ಸನ್ಯಾಸಿ ಆಗಲಿಕ್ಕೆ ಹೊರಟ್ರೆ ಸಾಮಾನ್ಯ ತಂದೆಯಂತೆ ಪುತ್ರ ಅಂತ ಕೂಗಿದರು ಅಂತ ಹೇಳಿದರೆ ವಿಷಾದವಲ್ಲವೇ ಅಂತ ಕೇಳಿದ್ರೆ ಹೇಳುತ್ತಾರೆ, ಅಲ್ಲ ಅವರು ಕೂಗಿದ್ದು ಯಾತಕ್ಕೆ ಕೂಗಿದ್ರು, ದುಃಖದಿಂದ ಕೂಗಿದ್ದಲ್ಲ ಅವ್ರ ಪುತ್ರ ಅಂತ ಯಾತಕ್ಕೆ ಕೂಗಿದ್ರು, ಒಳಗೆ ವಾಯುದೇವರಿದ್ದಾರೆ ಅಂತ ತೋರಿಸೋಕ್ಕೋಸ್ಕರ ಕೂಗ್ತಾ ಇದ್ದಾರೆ. ಪುತ್ರ ವಾಯುದೇವರೇ ಅಂತ ಅವರಂತೂ ಪ್ರಾಣಪ್ರಿಯರವರು, ಅವರಿಗೆ ತೋರಿಸಿದ್ದೆ ಹೊರತು ಇವರು ಹೇಳಿದ ಮಾತಲ್ಲ ಅದು. ಉಳಿದವರಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ ಕೂಡ, ಮೇಲ್ನೋಟಕ್ಕೆ ಇರೋದು ಅರ್ಥ ಹೇಗಾಗಬೇಕು. ಇನ್ನೆಲ್ಲ ತೋರಿಸಕ್ಕೆ ಹೊರಟ್ರೆ ಅವರ ಸಂಬಂಧ ಈ ಬಾಹ್ಯ ಸಂಬಂಧ ಅಲ್ಲ, ಅದು ತಾತ್ವಿಕವಾದದ್ದು ಅಂತ ತೋರಿಸಕ್ಕೋಸ್ಕರ. ಅದರಿಂದ ಗೊತ್ತಾಗೋದೇನು ಅಂದರೆ ಶುಕಾಚಾರ್ಯರು ಅತ್ಯಂತ ಪ್ರಿಯರು, ಒಳಗೆ ವಾಯುದೇವರು ಇರೋದರಿಂದ ಇದನ್ನು ತೋರಿಸಬೇಕಾಗಿದೆ. ಪ್ರೀತಿ ಪಾತ್ರತ್ವ ಅದು ತಾತ್ಪರ್ಯನೇ ಹೊರತು ದುಃಖ ತಾತ್ಪರ್ಯ ಅಲ್ಲ ಅಲ್ಲಿ. ಈ ನಮಗೆ ಅರ್ಥ ಆಗುತ್ತೆ ಶುಕಾಚಾರ್ಯ ಮಾತನ್ನು ಯಾತಕ್ಕೆ ನಾವು ಕೇಳಬೇಕು ಅಂದರೆ ವೇದವ್ಯಾಸರಿಗೆ ಅತ್ಯಂತ ಪ್ರಿಯರವರು. ಯಾರು ತಂದೆ ತಾಯಿಗಳಿಗೆ ಪ್ರಿಯರಾಗಿರ್ತಾರೆ, ಗುರುಗಳಿಗೆ ಪ್ರಿಯರಾಗಿರ್ತಾರೆ, ಅವರಲ್ಲಿ ಸಿದ್ಧಿ ಇರುತ್ತೆ, ಅವ್ರ ಮಾತು ನಡೆಯುತ್ತೆ ಅಂತ ಅರ್ಥ. ಈ ಗುರುದ್ರೋಹ ಮಾಡಿ ಬಂದವನು ಪಾಠ ಪ್ರವಚನ ಮಾಡಿದ್ರೆ ನಡೆಯೋದಿಲ್ಲ ಅದು, ಒಂದು ಗುರುಗಳೇ ಶಾಪ ಹಾಕಿರ್ತಾರೆ ವೇಸ್ಟ್ ಆಗಲಿ ಅಂತ. ಆಚಾರ್ಯ ಹೇಳ್ತಾರೆ, ಯದ್ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ತತ್ಸರ್ವಂ ಸತ್ಯಂ ಭವತಿ. ಅನುಗ್ರಹ ಇರಬೇಕು, ಪೂರ್ಣಪ್ರಜ್ಞ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ, ಅದನ್ನು ತೋರಿಸಬೇಕಾಗಿದೆ. ವೇದವ್ಯಾಸರ ವಿಷಾದ ಹೈಲೈಟ್ ಮಾಡೋದಲ್ಲ ಅಲ್ಲಿ, ಹೈಲೈಟ್ ಮಾಡಬೇಕಾದ್ದು ಶುಕಾಚಾರ್ಯರು ವೇದವ್ಯಾಸರನ್ನ ಅತ್ಯಂತ ಭಕ್ತಿಯಿಂದ ಸೇವನೆ ಮಾಡಿ ಅನುಗ್ರಹಿತರಾಗಿದ್ರು ಅಂತೇಳಿ. ಅವ್ರು ಹೇಗೆ ತೋರಿಸ್ತಾರೆ ಅಂದ್ರೆ, ನಾಟ ನಿನ್ನೆ ಹೇಳಲಿಲ್ಲ, ತಪಸ್ಸು ಮಾಡಿದ್ದು ರುದ್ರದೇವರು. ಇವರು ಸ್ವಯಂ ಹಿ ತತ್ವೇವ ತಪೋ ವಿಮೋಹಯನ್, ತಾವು ತಪಸ್ಸು ಮಾಡಿದಾಗ ಮಾಡಿ ವರ ಕೊಟ್ಟು ಬಂದ್ರಂತ. ತಪಸ್ಸು ಮಾಡಿದಾಗ ಮಾಡಿ ವರ ಕೊಟ್ಟು ಬಂದರು. ಇದು ದೇವರ ಕರುಣೆಯನ್ನು ತೋರಿಸುತ್ತೆ ಹೊರತು ವಿಷಾದವನ್ನು ತೋರಿಸೋದಿಲ್ಲ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ. ಅವರಿಗೇನಾದರೂ ಮೊಮ್ಮಗ ಅಥವಾ ಮಗ ಅನ್ನ ಕಾರಣಕ್ಕೆ ಮೋಹ ಇರೋದಾಗಿದ್ರೆ, ಮಹಾಭಾರತ ಓದಿ, ಪಾಂಡವರೆಲ್ಲ ಯಾರು, ವೇದವ್ಯಾಸರ ಮೊಮ್ಮಕ್ಕಳು, ಆ ಜನಕ್ಕೆ ಅರ್ಥ ಆಗಿದೆ. ಕೌರವರು ಯಾರು, ಅವರು ವೇದವ್ಯಾಸರ ಮೊಮ್ಮಕ್ಕಳೇನೆ. ಇದು ಜಗತ್ತಿನಲ್ಲಿ ಆಶ್ಚರ್ಯದ ಒಂದು ಪರಾಕಾಷ್ಠೆ ಇದು. ಒಂದು ಎರಡು ಸಾಕ್ಷಾತ್ ಮೊಮ್ಮಕ್ಕಳು, ಮತ್ತೆ ಧೃತರಾಷ್ಟ್ರನ ಮಕ್ಕಳವರು, ಪಾಂಡುರಾಜನ ಮಕ್ಕಳು ಇವರು. ಉಳಿದವರಾಗಿದ್ದರೆ ಏನು ಗ್ರಹಚಾರ ಬಂತು, ಮೊಮ್ಮಕ್ಕಳು ಹೊಡೆದಾಡೋದು ನೋಡೋದಕ್ಕೆ ಇಷ್ಟಪಡೋದಿಲ್ಲ, ನೋಡೋದನ್ನು ಇಷ್ಟಪಡೋದಿಲ್ಲ. ಇವ್ರೇನು ಮಾಡ್ತಾರೆ ಗೊತ್ತೇನು, ಸ್ಪ್ರೋಟ್ ಪ್ರೆಸೆಂಟ್ ಆಗ್ತಾನೆ, ಬರೋದು ನೋಡೋದು, ಹೊರ ಯಾವಾಗಲಿರೋದು ಬಿಟ್ಟುಬಿಡಿ, ರೂಪದಲ್ಲಿ ಬಂದೊಂದು ಓಡಾಡ್ತಾ ಇರ್ತಾರೆ. ಮತ್ತೆ ದುರ್ಯೋಧನಾದಿಗಳನ್ನು ನಿಸ್ಸಂಕೋಚವಾಗಿ ಬೈತಾರೆ, ಪಾಂಡವರನ್ನ ಪ್ರಶಂಸೆ ಮಾಡ್ತಾರೆ. ಅಷ್ಟಾತಕ್ಕೆ ಅವರು ಯುದ್ಧ ನಡೆದರೆ ತಪ್ಪಿಸ್ಲಕ್ಕೆ ಹೋಗೋದಿಲ್ಲ, ಕೇಳಿ ಧೃತರಾಷ್ಟ್ರ ಧೃತರಾಷ್ಟ್ರ ಯುದ್ಧ ನೋಡಬೇಕೋ ಯುದ್ಧ ಕಾಣಬೇಕು ಅಂತ ಕೇಳುತ್ತಾರೆ. ಧೃತರಾಷ್ಟ್ರ ಒದ್ದಾಡ್ತಿದ್ದಾನೆ, ಮಕ್ಕಳ ಮೋಹ ಆತನಿಗೆ, ಶಾಸ್ತ್ರ ಹೇಳುತ್ತದೆ ಮಕ್ಕಳ ಮೇಲಿನ ಮೋಹಕ್ಕಿಂತ ಮೊಮ್ಮಕ್ಕಳ ಮೇಲಿನ ಮೋಹ ಜಾಸ್ತಿ ಇರಬೇಕಂತೆ. ನ್ಯಾಯವಾಗಿ ಮಕ್ಕಳ ಮೇಲಿನ ಮೋಹಕ್ಕಿಂತ ಮೊಮ್ಮಕ್ಕಳ ಮೇಲಿನ ಮೋಹ ಜಾಸ್ತಿ. ಯದ್ಯ ಪೌತ್ರ ಕವಚೋ ಯದಪಿ ಹ್ಯಯೋಗ್ಯಂ, ಆಚಾರ ಹೇಳುತ್ತಾರೆ. ಮಕ್ಕಳಿಗಿಂತ ತಂದೆ ತಾಯಿಗಳಿಗೆ ಮೊಮ್ಮಕ್ಕಳ ಪ್ರೀತಿ ಜಾಸ್ತಿ ಅಂತೆ. ಅದಕ್ಕೆ ಅನೇಕ ಕಾರಣಗಳು, ಮಕ್ಕಳು ಮಾತು ಕೇಳೋದಿಲ್ಲ, ಮೊಮ್ಮಕ್ಕಳು ಕೇಳುತ್ತಾರೆ ಅದೊಂದು ಬೇರೆ, ಮಕ್ಕಳು ಓಡೋಗ್ಬಿಟ್ಟಿರ್ತಾರೆ, ಮೊಮ್ಮಕ್ಕಳು ಚಿಕ್ಕವರು ಇರ್ತಾರೆ ಪಾಪ ಮಾತು ಕೇಳ್ತಾರೆ, ತೊಡೆ ಮೇಲೆ ಕುಶಿಗಳಿಗೆ ಬರುತ್ತೆ, ಅವ್ರ ಕುಶಿಗಳಿಗೆ ಬರೋದಿಲ್ಲ. ಇವೆಲ್ಲ ಹೊರಗಿನ ಕಾರಣಗಳು ಇವೆಲ್ಲ ಕೂಡ. ಒಳಗಿನ ಕಾರಣ ತನ್ನ ವಂಶ ಬೆಳೀತಾ ಇದೆ ಆ ಮೂಲಕ ಅನ್ನೋ ಸೂಚನೆ ಇದು. ಒಂದು ತನ್ನ ವಂಶ ಬೆಳೀತಾ ಇದೆ ಅಂತಕ್ಕಂಥ ಒಂದು ಆಸೆ ಇಂದ ಅವನ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮರಿ ಮೊಮ್ಮಕ್ಕಳು ಇನ್ನೂ ಜಾಸ್ತಿ ಪ್ರೀತಿಯಂತೆ, ಇನ್ನೂ ಜಾಸ್ತಿ ಪ್ರೀತಿ ಇರ್ತಿತ್ತು ಏನೋ ಪಾಪ, ಇವರೇ ಹೋಗ್ಬಿಡ್ತಾರೆ ಅದರಿಂದ ಇರೋದಿಲ್ಲ. ಇನ್ನು ಮರಿ ಮೊಮ್ಮಕ್ಕಳು ಕಂಡವರು ಇರೋದೇ ಇಲ್ಲ ಅವರು, ಇದ್ರ ಇನ್ನೇನಾಗ್ತಿತ್ತೋ ಗತಿ, ದೇವರೇ ಗತಿ. ಅಷ್ಟು ಮನುಷ್ಯನ ಪ್ರೀತಿ ಎಂಬುದು ಆ ಥರ ಹೋಗ್ತಾ ಇರುತ್ತೆ. ಹಾಗೆ ವೇದವ್ಯಾಸರು ಏನಾದರೂ ಧೃತರಾಷ್ಟ್ರನಿಗೆ ಮಕ್ಕಳ ಮೇಲೆ ಪ್ರೀತಿ ಅಂತಿದ್ರೆ ತಮ್ಮ ಪ್ರೀತಿ ಇನ್ನೂ ಜಾಸ್ತಿ ಇರಬೇಕಾಗ್ತಿದ್ರಿಂದ ಏನ್ ಮಾಡಬೇಕಾಗಿತ್ತು ಅವರು ಯುದ್ಧ ನಿಲ್ಲಿಸಬೇಕಾಗಿತ್ತು
ಹೇಳ್ತಾರೆ
ಧೃತರಾಷ್ಟ್ರ ಹೇಳ್ತಾರೆ ಸ್ವಾಮಿ ತಂದೆ ವೇದವ್ಯಾಸರು ಸಾಕ್ಷಾತ್ ಭಗವಂತ ಅವರು ಪ್ರಾರ್ಥನೆ ಮಾಡ್ತಾರೆ ನನಗಿಷ್ಟೆಲ್ಲ ಉಪದೇಶ ಮಾಡ್ತೀರಿ ನೀವು ದುರ್ಯೋಧನೆ ಒಂದ್ಸರಿ ಥೇಳಿ ಅಂದ್ರಂತೆ ದುರ್ಯೋಧನೆ ಒಂದ್ಸರಿ ಥೇಳಿ ನೀವು ಅಂದ್ರೆ ವೇದವ್ಯಾಸ ಹೇಳ್ತಾರೆ ನಸಂವದೇ ತೈಹಿ ಅವನ ಜೊತೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸ ದೇವ ನೋಡಿದ್ರೆ ವಿಷಾದ ಇರಲಿಕ್ಕೆ ಸಾಧ್ಯ ಉಂಟ ಮೋಹ ಇರಲಿಕ್ಕೆ ಸಾಧ್ಯ ಉಂಟ ಮತ್ತೆ ಮಾತಾಡೋದಿಲ್ಲ ಯಾಕೆ ನಚ ಶುಶ್ರೂಷತೆ ಸುತಃ ಅವನಿಗೆ ಕೇಳೋ ಬುದ್ಧಿನೇ ಇಲ್ಲ ಅಯೋಗ್ಯ ಅವನನ್ನ ಹೇಳೋದಿಲ್ಲ ಇವ್ರು ಏನೋ ಮೋಹಗ್ರಸ್ತರಾಗಿದ್ರೆ ವಿಷಾದಗ್ರಸ್ತರಾಗಿದ್ದಿದ್ರೆ ಅತ್ಗೋತ ಹೇಳಬೇಕಾಯ್ತು ಕೂಡ ಯಾ ಮೊಮ್ಮಗನೇ ಅಂತ ಹೇಳಬೇಕಾಗಿತ್ತು ಹತ್ತಿರ ಸೇರಿಸೋದಿಲ್ಲ ಅವನನ್ನು ಅವರಿಗೆ ಮೋಹ ಗಿಹ ಯಾವುದೂ ಇಲ್ಲ ವಿಷಾದದ ಹೆಸರೂ ಇಲ್ಲ ಇಷ್ಟೆಲ್ಲ ನೋಟಕ ಕೂಡ ಮಾಡೋದು ಅಸುರ ಮೋಹನಕ್ಕೋಸ್ಕರ ಬೇರೆ ಮಾಡ್ತಾರೆ ಲೋಕ ಶಿಕ್ಷಣ ಒಂದು ಕಡೆಗೆ ಅಸುರ ಮೋಹನ ಒಂದು ಕಡೆಗೆ ಆದ್ದರಿಂದ ವೇದವ್ಯಾಸರ ಬಗ್ಗೆ ಸ್ವಲ್ಪನೂ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಛೇದ ಭೇದ ವಿಷಾದ ಕುಟಿಲ ಎಲ್ಲದರಿಂದ ದೂರ ಆಗಿದ್ದಾರೆ ವಿಷಾದ ಅವರಿಗಿಲ್ಲ ಅಲ್ಲ ವಿಷಾದ ಯಾರಿಗೆ ಬಂತು ಅಂದರೆ ಧರ್ಮರಾಜನಿಗೆ ವಿಷಾದ ಬಂತು ಯಾರು ಸತ್ರು ಅಭಿಮನ್ಯು ಸತ್ತ ಘಟೋತ್ಕಚ ಸತ್ತ ಅತಿ ಹೆಚ್ಚೆತ್ತಿದ್ದಾರು ಅಂದರೆ ಧರ್ಮರಾಜ ಅಳುತ್ತಾನೆ ಅಯ್ಯೋ ನಮ್ಮ ಹಿರಿಯ ಮಗ ಹೋದ ಅಂತ ಘಟೋತ್ಕಚ ಸತ್ತಾಗ ದುಃಖ ಪಡ್ತಾನೆ ಅಭಿಮನ್ಯು ಸತ್ತಾಗ ಕೃಷ್ಣನ ತಂಗಿಯ ಮಗ ಹೋದ ಅಂತ ಅಲ್ಲಿ ದುಃಖ ಪಡ್ತಾನೆ ಆ ಕ್ಷಣಕ್ಕೆ ಸಮಾಧಾನ ಮಾಡಿದ್ದು ಯಾರು ಗೊತ್ತೇನು ವೇದವ್ಯಾಸರು ಬಂದು ಸಮಾಧಾನ ಮಾಡ್ತಾನೆ ಎಂಥ ಸದ್ದು ಅದು ಭಯಂಕರವಾದ ರಣರಂಗ ಅಲ್ಲಿ ಬಂಧು ಮಿತ್ರರು ಬರೋದೇ ಕಷ್ಟ ಆಸ್ಪತ್ರೆಯಿಂದ ನೋಡೋಕೆ ಹೋಗೋದೇ ಕಷ್ಟ ಆ ರಣರಂಗದೊಳಗೆ ಬಂದುಬಿಟ್ಟು ಧರ್ಮರಾಜನ ಕುಡಿಸಿಕೊಂಡು ಎಷ್ಟು ಧರ್ಮೋಪದೇಶ ಮಾಡ್ತಾರೆ ಅಭಿಮನ್ಯು ಸತ್ತ ಅಂತ ಯಾಕೆ ಕಡ್ತೀನಿ ನೀನೀಗ ಅಭಿಮನ್ಯುನ ಸಾವು ಸಾವಲ್ಲ ಅದಕ್ಕಿಂತ ಬದುಕು ಕ್ಷತ್ರಿಯನಿಗೆ ಮತ್ತೊಂದಿಲ್ಲ ಅಂತ ಹೇಳುತ್ತಾರೆ ಕ್ಷತ್ರಿಯನ ಬದುಕು ಅಂದರೆ ಶಸ್ತ್ರ ಹಿಡಿದು ಸತ್ರೆ ಅದಕ್ಕಿಂತ ಸಾರ್ಥಕವಾದ ಸಾವು ಕ್ಷತ್ರಿಯನಿಗಿಲ್ಲ ಶಾಸ್ತ್ರ ಹಿಡಿದು ಸತ್ರೆ ಅದಕ್ಕಿಂತ ದೊಡ್ಡ ಸಾವು ಬ್ರಾಹ್ಮಣನಿಗಿಲ್ಲ ಶಾಸ್ತ್ರ ಹಿಡಿದು ಕ್ಷತ್ರಿಯ ಸಾಯಬೇಕು ಶಾಸ್ತ್ರ ಹಿಡಿದು ಬ್ರಾಹ್ಮಣ ಸಾಯಬೇಕು ಇಂಥ ನಿನ್ನ ಮೊಮ್ಮಗನ ಪುಣ್ಯ ಸಂತೋಷ ಪಡಬೇಕು ನೀನಯ್ಯ ಎಂಥ ಅಭಿಮನ್ಯು ಎಷ್ಟು ಸಾರ್ಥಕ ಜೀವನ ಅದು ಸಮಾಧಾನ ಮಾಡಿದಾಗ ಆಗ ಧರ್ಮರಾಜನಿಗೆ ಶಾಂತಿ ಸಿಗ್ತಾಯಿ ಅವ್ರಿಗೆ ವಿಷಾದ ಬರುತ್ತೆ ಲೆಕ್ಕ ಹಾಕಿ ವೇದವ್ಯಾಸರಿಗೆ ವಿಷಾದ ಇದ್ದಿದ್ರೆ ಅವ್ರ ಮಾತಿ ವಿಷಾದ ಹೋಗ್ತಿರ್ತಾ ಯಾರಿಗಾದರೂ ಕೂಡ ಇಲ್ಲ ಘಟೋ ಎಲ್ಲ ಕಡೆ ಅಷ್ಟೇ ಪ್ರತಿ ವೇದವ್ಯಾಸರು ಬಂದರು ಅಂದ್ರೆ ವಿಷಾದ ಹೋಯ್ತು ಅಂತಾನೆ ಅರ್ಥ ಇವತ್ತಿಗೂ ಅಷ್ಟೇ ಅವರು ಗ್ರಂಥ ಓದಿದ ನಮ್ಮ ವಿಷಾದ ಹೋಗುತ್ತೆ ಅವರು ಬರೆದ ಭಗವದ್ಗೀತೆ ಇವತ್ತು ಕೇಳಿದವರಿಗೆ ವಿಷಾದ ಹತ್ತಿರ ಸುಳಿಬಾರದು ಅಂತ ಅತ್ಯದ್ಭುತವಾದ ಲೋಕೋನ್ನತವಾದಂಥ ಕೃತಿ ಅದು ಅದನ್ನು ಮುಂದಿಟ್ಟಿದ್ದಾರೆ ಅವರಿಗೆ ವಿಷಾದಾದಿ ಯಾವ ದುಃಖಗಳು ಅವರಿಗಿಲ್ಲ ಇದು ಯುದ್ಧ ನೋಡ್ತೀಯಾ ಕೇಳ್ತೀಯಾ ಅಂತ ಹೇಳೋ ಮಾತೇನು ಇದು ಧೃತರಾಷ್ಟ್ರನ ಹಾಗೆ ಕೇಳಿದ್ರಲ್ಲ ಯುದ್ಧ ನೋಡ್ತೀಯೋ ಯುದ್ಧ ಕೇಳ್ತೀಯೋ ಯುದ್ಧ ನೋಡ್ತೀಯೋ ಅಂದರೆ ವಿಡಿಯೋ ಯುದ್ಧ ಕೇಳ್ತೀಯೋ ಅಂದರೆ ಆಡಿಯೋ ನಿಮ್ಗೆ ಆಡಿಯೋ ಬೇಕೋ ವಿಡಿಯೋ ಬೇಕೋ ಅಂತ ಕೇಳ್ತಾರೆ ಈ ರೀತಿ ಯುದ್ಧ ತಮಾಷೆ ಮಾಡೋ ಪ್ರಸಂಗ ನಗನಗತ ಕೇಳ್ತಾರೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಅವು ಯೋಚನೆ ಮಾಡ್ತಾನೆ ಅಂತ ಎರಡಕ್ಕೂ ತಯಾರು ಅಂತ ಅವ್ರಾಯ್ತಲ್ಲ ಧೃತರಾಷ್ಟ್ರ ಏನು ಕೇಳ್ತಾನೆ ಗೊತ್ತೇನಾಗ ಯುದ್ಧ ನೋಡಬೇಕು ಅಂತ ಕೇಳಿದ್ರೆ ಮುಗಿದೋಗ್ತಿತ್ತು ತೋರಿಸ್ಬಿಟ್ರೆ ಮುಗಿದೋಗ್ತಿತ್ತು ಅಷ್ಟೇ ಇಲ್ಲ ನಾನು ಯುದ್ಧ ಕೇಳಬೇಕು ಅಂತ ಹೇಳಿಬಿಡ್ತಾನೆ ಯುದ್ಧ ಕೇಳಬೇಕು ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಯ್ತು ಈಗ ಯಾಕೆ ಒಬ್ಬನಿಗೆ ತೋರಿಸಿ ಅವನ ಕೈಲಿ ಕಾಮೆಂಟ್ರಿ ಕೊಡಿಸ್ಬೇಕೀಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಯ್ತು ತಕ್ಷಣ ಸಂಜಯನೇ ದೃಷ್ಟಿ ಕೊಟ್ರಂತೆ ಹೇಳು ನೀನು ನೋಡಿ ಅವನಿಗೆ ಹೇಳಬೇಕು ಎಷ್ಟು ಕಷ್ಟ ಅದು ಒಂದು ಸುಮ್ಮನೆ ನೋಡ್ಕೊಂಡು ಹೋಗೋದು ವಾಸಿ ಹೇಳೋದು ಭಾರಿ ಕಷ್ಟ ಈಗ ಅರ್ಥ ಮಾಡ್ಕೊಂಡು ತಾನೆ ಹೇಳಬೇಕು ಸಂಜಯ್ ಯಾರು ಗೊತ್ತೇನು ಅವನು ಕ್ಷತ್ರಿಯನೇ ಅಲ್ಲ ನಾನ್ ಟೆಕ್ನಿಕಲ್ ಫೆಲೋ ಮೆಡಿಕಲ್ ಎಕ್ಸಿಬಿಷನ್ ಒಬ್ಬನು ಯಾರೋ ಒಬ್ಬ ಇಂಜಿನಿಯರ್ ಎಕ್ಸ್ಪ್ಲೈನ್ ಮಾಡಿದಾಗ ಆಗ್ತದೆ ಅಡ್ಡು ಗೋಡೆ ಟೆಕ್ನಿಕಲ್ ಪರ್ಸನ್ಸ್ಗೆ ಕಷ್ಟ ಆಗ್ತದೆ ಎಷ್ಟೋ ಸಲ ಸಂಜಯ ಟೋಟಲಿ ನಾನ್ ಟೆಕ್ನಿಕಲ್ ಪರ್ಸನ್ ಸೂತ ಅವನು ಆತ ಹೈಲಿ ಟೆಕ್ನಿಕಲ್ ವಿಷಯ ಹೇಳಬೇಕು ಮತ್ತೆ ಮಹಾಭಾರತ ಅಂತ ಯುದ್ಧ ಜಗತ್ತಲ್ಲಿ ನಡೆದೇ ಇಲ್ಲ ನಭೂತೋ ನಭವಿಷ್ಯತಿ ಅದನ್ನು ವರ್ಣನೆ ಮಾಡಬೇಕು ಎಷ್ಟು ತಮಾಷೆ ಇರಬೇಕು ಲೆಕ್ಕ ಹಾಕಿ ಎಂಥ ಶಕ್ತಿ ವೇದವ್ಯಾಸರ ಶಕ್ತಿ ಅದಕ್ಕೇನೆ ಅವರು ವಿರಿಂಚಿ ಅವರಿವರಿಗೆ ಜ್ಞಾನ ಕೊಟ್ಟರು ಅಲ್ಲ ಸಂಜಯನಿಗೆ ವಿಜ್ಞಾನದಾಯಕ ವಿಜ್ಞಾನ ಹೇಳಿದರಲ್ಲ ವೇದವ್ಯಾಸರೇ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಸಂಜಯ ಸೇರ್ಕೊಳ್ತಾನೆ ಅವಳು ಸಂಜಯನಿಗೆ ಎಂಥ ಜ್ಞಾನ ಕೊಟ್ಟಿದ್ದಾರೆ ಟ್ರೈನಿಂಗ್ ಸ್ಕೂಲಿಗೆ ಕಳಿಸಿಲ್ಲ ಸ್ವಲ್ಪ ಟ್ರೈನಿಂಗ್ ತೋಮ ಅಂತ ಕಳಿಸಿಲ್ಲ ಆ ಕ್ಷಣಕ್ಕೆ ನೋಡ್ತಿರ್ಬೇಕು ಹೇಳ್ತಿರ್ಬೇಕಷ್ಟೇ ಅಸ್ತ್ರಗಳನ್ನು ಅಂತ್ಯಂತವರ ಅಸ್ತ್ರ ಅಲ್ಲ ಪರಶುರಾಮ ದೇವರು ಕೊಟ್ಟ ಅಸ್ತ್ರ ಇದೆ ಎಲ್ಲ ಕಡೆಗೂ ಈಗ ದ್ರೋಣರಾಚಾರ ಮೂಲಕ ಬಂದುಬಿಟ್ಟಿದೆ ಅಸ್ತ್ರನ ಎಕ್ಸ್ಪ್ಲೇನ್ ಮಾಡಬೇಕು ಎಷ್ಟೋ ತರ್ತೇನೆ ವಾಚ್ ರಿಪೇರಿಸಿ ವಾಚ್ ಕೊಡಿಬೇಕಾದ್ರೆ ಫಾರಿನ್ ವಾಚ್ನ ನೋಡ್ತಾ ಕೂತ್ಬಿಡ್ತಾರೆ ಆ ಕಡೆ ಈ ಕಡೆಗೆ ಗೊತ್ತಾಗೋದೇ ಎಲ್ಲಿ ಅಂತ ಹೇಳಿಬಿಟ್ಟು ನೋಡ್ಬೇಕಾದ್ರೆ ಓಪನ್ ಮಾಡಿಬಿಟ್ಟು ಪಜಿತ ಆಗುತ್ತೆ ಅಂತ ಓಪನ್ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಬರೋದಾಗಿಬಿಡುತ್ತೆ ಎಷ್ಟೋ ಸಲ ಯಾಕೆಂದ್ರೆ ಅಲ್ಲಿ ಟೆಕ್ನಿಕ್ಕೇ ಬೇರೆ ನಮ್ಮಂತ ಇರೋದಿಲ್ಲ ಅದು ಒಂದು ಅದಕ್ಕೆ ಅದು ಎಕ್ಸ್ಪರ್ಟ್ ಆಗಿರ್ಬೇಕು ಅದರೊಳಗೆ ಈ ವಾಚ್ ರಿಪೇರಿಗೆ ಮಾಡಬೇಕಾದ್ರೆ ಆಗೋದಿಲ್ಲ ಸಣ್ಣ ಪುಟ್ಟ ರಿಪೇರಿಗೆ ಇನ್ನು ಯುದ್ಧರಂಗದಂತಹ ಸೂಕ್ಷ್ಮ ಅತಿಸೂಕ್ಷ್ಮ ವಿಚಾರಗಳನ್ನ ನಗನಗತ ಸಂಜಯ್ ಹೇಳ್ತಾನೆ ಅಂದ್ರೆ ಎಂಥ ಜ್ಞಾನ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಇದನ್ನು ಅರ್ಥ ಮಾಡಿಕೊಂಡಾಗ ವಿಜ್ಞಾನದಾಯಕ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಸುರರಿಗೆ ವಿಜ್ಞಾನ ಕೊಡಬೇಕು ಅಂದರೆ ಸುರರು ಯಾವ ಕೇಳರ ಜನ ಅವರೆಲ್ಲ ಕೂಡ ಅವರಿಗೆಲ್ಲ ಇವರು ಅತ್ಯಂತ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟರು ಛೇದ ಭೇದ ವಿಷಾದ ಕುಟಿಲ ಅಂತಾತಿ ಮಧ್ಯ ವಿದೂರ. ಇನ್ನೊಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ, 18 ದಿವಸ ಯುದ್ಧ ಸಾಯಂಕಾಲ ಅಷ್ಟೊತ್ತಿಗೆನೆ, ಅಷ್ಟೊತ್ತು ಸಂಜೆ ಏನು ಮಾಡ್ತಾನೆ, ಆ ರಣರಂಗದಲ್ಲಿ ಏನು ನಡೆಯುತ್ತೋ ಅದನ್ನು ನೋಡೋದಕ್ಕೆ ಅವನಿಗೆ ಅವಕಾಶ ಇದೆ. ಅದಿಲ್ಲದೆ ಹೋದ್ರೆ ಕಾಣೋದಿಲ್ಲ. ಈ ಟಿ ವಿಯಲ್ಲಿ ಅಷ್ಟೇನೆ, ರಿಲೇ ಆ ಜಾಗದಲ್ಲಿ ಕಾಣೋದು, ಎಲ್ಲೆಲ್ಲೂ ಮಾಡೋದಿಲ್ಲ. ಅವ್ರು ತೋರಿಸಿದ್ ನೋಡ್ಬೇಕು ಅಷ್ಟೇ ಹೊರತು ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿರ್ತಾರೆ, ಬೇರೆ ಕಾಣೋದಿಲ್ಲ. ಸಂಜೆ ಯುದ್ಧ ಕುರುಕ್ಷೇತ್ರದಿಂದ ಮಾತ್ರ ಕಾಣೋದು, ಅವನು ಬೇರೆ ಕಾಣೋದಿಲ್ಲ. ಆಗ ಒಂದು ಪ್ರಾಬ್ಲಮ್ ಬಂದು, ಒಂದು ಸಲ ತಾನು ನೋಡ್ಕೊಬರೋಕೆ ತಾನೇ ಹೋಗಿಬಿಡ್ತಾನೆ ಸಂಜೆ, ಸ್ವಲ್ಪ ನೋಡ್ಕೊಂಬಂದು ಹೇಳ್ತೀನಿ ಅಂತ ಹೋಗಿಬಿಡ್ತಾನೆ. ಯಾಕಂದ್ರೆ ಆ ವರದ ಪ್ರಕಾರ ಅವ್ರು ಕಾಣಬಾರದು. ನೋಡ್ಕೊಂಡು ಒಂದು ಹೋದಾಗ ಏನಾಯ್ತು, ಇದ್ರ ಸಿಕ್ಕಾಕೊಂಡ್ಬಿಡ್ತಾನೆ ಸಂಜೆ. ಸಿಕ್ಕಾಕೊಂಡಾಗ ಟ್ರಾಫಿಕ್ ಜಾಮ್ ಆದರೆ ಸಿಕ್ಕಾಕೋತಾನೆ ಮನುಷ್ಯ, ಅಲ್ಲಿ ಸಿಕ್ಕಾಗೋದೇನು ಆಶ್ಚರ್ಯ. ಸಿಕ್ಕಾಕೊಂಡ, ಸಾತ್ವಿಕಿ ನೋಡಿದ, ಹಿಡ್ದ, ಬಂದ, ತಲೆ ಗುಲ್ ಹಿಡಿದು ಬಿಟ್ಟ. ಸಿಕ್ಕಿಯಾ ನೀನೀಗ, ದುರ್ಯೋಧನ ಕಡೆಯವನು ನೀನು, ಅವನ ಕಡೆಯವನು, ಸಿಕ್ಕಿಬಿಟ್ಟು ಕತೆ ಮುಗಿಸ್ತೀನಿ ಅಂತ ಕಡ್ಗ ಎತ್ತೇ ಬಿಟ್ಟಂತೆ. ಪಾಪ ಸಾರಥಿ, ಅದು ಸಾತ್ವಿಕಿ ನೋಡಿದ್ರೆ ಒಳ್ಳೆ ಭಾರಿ ಎಕ್ಸ್ಪರ್ಟ್ ಇತ್ತು, ಸಾರಥಿ ಅಥ ಸಾತ್ವಿಕಿ ಭಾರಿ ಎಕ್ಸ್ಪರ್ಟ್ ಹಿಡ್ಕೊಂಡಂತೆ. ಯಾರು ಕಾಪಾಡಬೇಕಾಗ, ತಕ್ಷಣ ವೇದವ್ಯಾಸರ ಆಯ್ತು ಕೈ ಹಿಡ್ಕೊಂಡ್ರೆ ತಿಬ್ಬಿಡೆಟ್ಟಾಗಿ. ಎಲ್ಲಿಂದ ಬಂದ್ರೆ ವೇದವ್ಯಾಸರು ಯೋಚನೆ ಮಾಡಿ, ರಣರಂಗದ ಮಧ್ಯೆ ಸಾತ್ವಿಕಿ ಕೈ ಎತ್ತಿದ್ದಾನೆ, ಅಲ್ಲೇ ಕೈ ಹಿಡ್ಕೊಂಡ್ರಂತೆ. ಸಾತ್ವಿಕರು ತಕ್ಷಣ ಕಾಲು ಹಿಡ್ಕೊತಾನೆ ಅವ್ರ ಕಾಲು, ವೇದವ್ಯಾಸರು ಅಂದ್ರೆ ಎಂತ ವರ್ತಿಸ್ ತಕ್ಷಣ ಕಾಲು ಹಿಡ್ಕೊಂಡಂತೆ. ಸ್ವಾಮಿ ಅಂದ್ರೆ ನನ್ನ ಶಿಷ್ಯ ಮಾರಾಯ ಬಿಟ್ಟುಬಿಡು, ಅವನ್ನೇ ಕೊಳ್ಳಲಿಕ್ಕೆ ಹೋದಿ ಅಂದ್ರಂತೆ. ತನ್ನ ನಮಸ್ಕಾರ ಮಾಡಿದ್ದು ಹೋಗಿದ್ದೆ ಕೆಲಸ. ಎಲ್ಲಿ ಬಿಡಿಸಿದ್ದಾರೆ ಗೊತ್ತಾ, ರಣರಂಗದೊಳಗೆ, ಕುರುಕ್ಷೇತ್ರ ರಣರಂಗದಲ್ಲಿ ಕಾಪಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಬರುತ್ತಾ ಭಾಗ ಎಲ್ಲ ಕೂಡ ಇದನ್ನು ನೋಡಿದಾಗ ನಮಗೆ ಸಂಸಾರ ಕುರುಕ್ಷೇತ್ರದಲ್ಲಿ ವೇದವ್ಯಾಸರು ಚಕ್ಕನೊಂದು ಕಾಪಾಡ್ತಾರೆ. ಅವರ ಸ್ಮರಣೆ ಮಾಡಬೇಕಷ್ಟೇ, ಅವರ ಸ್ಮರಣೆ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ವೇದವ್ಯಾಸಾಯ ನಮಃ ಅನ್ನೋ ಮಂತ್ರ ಮೂಲ ಮಂತ್ರ ನಮಗೆ ಸಮಸ್ತ ವಿಧವಾದಂತಹ ಕಲ್ಯಾಣಕ್ಕೆ ರಾಜಮಾರ್ಗ ತೋರಿಸಿದ್ದಾರೆ. ಅಂಥ ಮಹಾನುಭಾವರು ವೇದವ್ಯಾಸ ದೇವರು, ತೋರಿಸಿದವರು ಶ್ರೀಮದ್ ಆಚಾರ್ಯರು. ಅವ್ರ ಬಗ್ಗೆ ಉಳಿದವರು ಯಾರಿಗೆ ಸಾಧ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ? ಅದರ ಸಾರ ಇವರು ಕೊಡ್ತಾ ಇದ್ದಾರೆ. ಹರಿಕಥೆ ವೇದವ್ಯಾಸರ ಕಥೆ, ಅದರ ಬಗ್ಗೆ ಹೇಳಿದವರು ಅಮೃತರು, ವಾಯುದೇವರು. ಅದರ ಸಾರ ನಾವು ಬರೀತೇವೆ ಅಂತ ಹೇಳಿದ್ದಾರೆ ಆಚಾರ್ಯ. ಏನು ವೇದವ್ಯಾಸರ ಕಥೆ ಇದೆ, ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಅದರ ಸಂಕ್ಷಿಪ್ತ ರೂಪ ನಾವು ಕೊಡ್ತಾ ಇದ್ದೇವೆ ಅಷ್ಟೇ ಹೊರತು ನಮ್ಮದಲ್ಲ. ಹರಿಕಥಾಮೃತ ಸಾರ ಅನ್ನೋ ಹೆಸರು ಇಡೀ ಪುಸ್ತಕಕ್ಕಷ್ಟೇ ಅಲ್ಲ, ಸಂಧಿ ಸಂಧಿಗೂ ಅನ್ವಯ, ಬರೀ ಸಂಧಿಗಲ್ಲ ಪದ್ಯ ಪದ್ಯಕ್ಕೂ ಅನ್ವಯ. ಅವಾಗ ನಮಗೆ ಹರಿಕಥಾಮೃತ ಸಾರ, ಮಾತು ಮಾತಿಗೆ ಪ್ರತಿಯೊಂದು ಪದದಲ್ಲೂ ಕೂಡ ಹರಿಕಥಾಮೃತ ಸಾರ. ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು ಅನ್ನೋ ಮಾತು ಆವಾಗ ಅರ್ಥವಾಗುತ್ತೆ. ಅದನ್ನು ಅನ್ವಯ ಮಾಡಿಕೊಳ್ಳೋದು ಬಹಳ ಅಪೂರ್ವ. ಕುಟಿಲಾಂತಾದಿ ಮಧ್ಯ ವಿದೂರ, ಇನ್ನು ವೇದವ್ಯಾಸರು ಮೋಸ ಮಾಡ್ತಾರೆ ಅಂತ ಇನ್ನೊಂದು ಆರೋಪ. ಯಾಕೆ ಒಂದೊಂದು ಪ್ರಣದ ಒಂದು ರೀತಿ ಬರೀತಾರೆ, ಮೋಸ ಮಾಡ್ತಾರೆ ಅವರು. ಆದ್ದರಿಂದ ನಾವು ಹೇಗಾದ್ರೂ ಬರೀಬಹುದು, ನಾವು ಮೋಸ ಮಾಡಬಹುದು ಅದು ಒಂದು, ಅಥವಾ ಅವ್ರು ಮೋಸ ಮಾಡಿದ್ದಾರಾದ್ರಿಂದ ಒಳ್ಳೆಯವರಲ್ಲ ಇನ್ನೊಂದು, ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಹೇಳುತ್ತಾರೆ ಕುಟಿಲಾಂತಾದಿ ಮಧ್ಯ ವಿದೂರ, ಅವರಲ್ಲಿ ವಿಪ್ರಲಂಬಕಾದಿ ದೋಷಗಳು ಇಲ್ಲವೇ ಇಲ್ಲ. ವಿಪ್ರಲಂಬಕತ್ವ ಮಾತ್ರ ದೊಡ್ಡ ವಂಚಕತ್ವ ಅಂತ ಅರ್ಥ, ವಂಚಕತ್ವ ದೋಷ ಅವರಲ್ಲಿ ಇಲ್ಲ. ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸರ ಗ್ರಂಥಗಳಲ್ಲಿ ಅಸುರಮೋಹಕವಾದ ವಿಚಾರ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ಇದ್ದೇ ಇದೆ ನಿಸ್ಸಂಶಯ, ಎಲ್ಲದರಲ್ಲೂ ಇಲ್ಲ, ಮತ್ತೆ ಮಹಾಭಾರತದಲ್ಲಿಲ್ಲ ನಿರ್ಣಯ. ಮಹಾಭಾರತದಲ್ಲಿ ಅಸುರಮೋಹಕ ಅಂಶ ಇಲ್ಲ. ಅಸುರಮೋಹನ ಆಗ್ತಾರೆ ಅದು ವಿಚಾರ ಬೇರೆ, ಅಸುರಮೋಹನವಾಗ್ತಾರೆ ಅಸುರಮೋಹನ ಮಾಡಬೇಕು ಅನ್ನೋ ಉದ್ದೇಶ ಅದರಲ್ಲಿಲ್ಲ ಅದು ಬೇರೆ. ಪುರಾಣಾದಿಗಳಲ್ಲಿ ಹಾಗಲ್ಲ, ಮೋಹ ಮಾಡಬೇಕು ಅಂತಾನೆ ಮಾಡ್ತಾರೆ, ಅದು ದೋಷ ಅಲ್ಲವೇ ಅಂತ ಕೇಳಿದರೆ ಹೇಳ್ತಾರೆ ಅಯೋಗ್ಯರಿಗೆ ಮೋಹನ ಮಾಡೋದು ಗುಣನೇ ಹೊರತು ದೋಷ ಅಲ್ಲ. ನಿಕೃತ್ಯ ಅರ್ಥ ಅಲ್ಲ, ಅವೈಷ್ಣವರಿಗೆ ಮೋಸ ಮಾಡಬಹುದು ಅಂತೆ. ಅವೈಷ್ಣವರು ತಮಗೆ ಗೊತ್ತ ಈ ಮಧ್ಯೆ, ಅದಕ್ಕೆ ಹೇಳ್ತಾರೆ ಯಾರಿಗೂ ಮೋಸ ಮಾಡಕ್ ಹೋಗಬಾರದು. ಸ್ವರೂಪ ಗೊತ್ತಿದ್ದವ್ರು ಮಾಡಬಹುದು, ಸ್ವರೂಪ ಗೊತ್ತಿಲ್ಲದವ್ರು ಮಾಡ, ಯಾರೋ ಇದ್ದಾನೆ ಅಂತ ತೀರ್ಮಾನ ಮಾಡಕ್ ಬರೋದಿಲ್ಲ ನಮಗೆ. ಇವತ್ತಿನ ದಿವಸ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ನಿಜವಾದ ಅರ್ಥ ಒಳ್ಳೆಯವನಾಗಿರ್ಬೋದು, ನಮಗೇನು ಗೊತ್ತದೆಲ್ಲ ಕೂಡ. ಅದಕ್ಕೆ ಅದು ಸತ್ಯಂವಾದ ಧರ್ಮಾಂಚಾರ ಬಿಡಬಾರದು, ಅದು ಸ್ವರೂಪ ಗೊತ್ತಿದ್ದರೆ ರೈಟ್ ಅದೆಲ್ಲ ಕೂಡ. ಮತ್ತೆ ನ್ಯಾಯಾಧೀಶನಿಗೆ ಶಿಕ್ಷೆ ಕೊಡೋ ಅಧಿಕಾರ ಇದ್ದಾಗ ಉಳಿದೋಡಿಸಿ ಅಧಿಕಾರ ಇಲ್ಲ. ನ್ಯಾಯಾಧೀಶನ ಎಲ್ಲ ವಿಷಯ ಗೊತ್ತಿದೆ, ಎಲ್ಲ ಕೇಸ್ ಹಿಯರಿಂಗ್ ಎಲ್ಲ ಮುಗಿಸಿ ಆಮೇಲೆ ತೀರ್ಮಾನ ಕೊಡ್ತಾನೆ. ಸುಮ್ಸುಮ್ಮನೆ ಕೊಟ್ಟು ಅವನ ಮಾತಿಗೂ ಬೆಲೆ ಇಲ್ಲ. ಅದೇ ರೀತಿ ನಮಗೆ ತೀರ್ಮಾನ ಮಾಡೋ ಶಕ್ತಿ ನಮಗೆ ಇಲ್ಲ, ಆದ್ರಿಂದ ನಾವು ಮೋಸ ಮಾಡಲಿಕ್ಕೆ ಹೋಗಬಾರದು. ಅವರಿಗೆ ಶಕ್ತಿ ಇದೆ, ಸರ್ವಜ್ಞರು, ಅದಕ್ಕೆ ಅವರು ಮೋಸ ಮಾಡ್ತಾರೆ, ಮೋಹನ ಮಾಡ್ತಾರೆ. ಅಯೋಗ್ಯರಿಗೆ ಯಾವಾಗಲೂ ಕೂಡ ಮೋಹ ಬರೋ ರೀತಿಯಲ್ಲೇ ಹೇಳಬೇಕು. ಯಾತಕ್ಕೆ? ನಮ್ಮಲ್ಲೂ ಪದ್ಧತಿ ಇದೆ, ಸಾಮಾನ್ಯ ವಿಚಾರದಲ್ಲಿ ನಾವು ನಾರ್ಮಲ್ ಆಗಿರ್ತೇವೆ ಅಂತ ತಿಳ್ಕೊಂಬೋಣ. ಅವರಿವರಿಗೆಲ್ಲ ನಮ್ಮ ಮಕ್ಕಳಿಗೆ ಮೋಸ ಮಾಡಬೇಕು ಕೆಲವು ಸಲ. ನಾವು ಎಲ್ಲಿ ಮಾಡ್ತೇವೆ ಗೊತ್ತೇನು? ಚಿಕ್ಕ ಮಗು ಇರುತ್ತೆ, ಕೈಲಿ ಬೇಳ್ ಹಿಡ್ಕೊಂಡ್ಬಿಟ್ಟೆ, ಏನ್ ಮಾಡ್ತೀರಿ ನೀವೀಗ? ಬೇಡ್ ಕೇಳುತ್ತೆ, ತಗೋ ಮಗು ಅಂತ ಯಾರು ಕೊಡ್ತಾರ ಬೇಡ ಕೈಯೊಳಗೆ? ಸತ್ಯಂವದ ಬ್ಲೇಡ್ ಕೊಟ್ಬಿಡೋದು ಅವರಿಗೆ. ಆಮೇಲೆ ಏನಾದ್ರು ಮಾಡ್ಕೊಂಡ್ರೆ ಮೋಸ ಮಾಡಬಾರದು, ಕೈಕೋಳ ಮರ ಕೈಕೋ ನಮ್ಮ ಗಂಟೆ ಹೋಗುತ್ತೆ ಅಂತ ಹೇಳ್ತೀವ? ಏನ್ ಮಾಡ ತಕ್ಷಣ ತಗೊಂಡ್ಬಿಟ್ಟು ಉಸ್ ಅಂತ ಎಲ್ಲ ಹಿಡ್ಕೊಂಡ್ಬಿಡ್ತಾನೆ, ಎಲ್ಲ ಹೋಯ್ತು ಕಾಯಿ ಕಚ್ಕೊಂಡು ಹೋಯ್ತು ಅಂತ ಹೇಳ್ಬಿಡ್ತಾನೆ. ಸುಳ್ಳು ಹೇಳಬಾರ್ದು ಗತಿ ಏನದಕ್ಕೀಗ? ಸುಳ್ಳು ಹೇಳ್ಬೇಕಲ್ಲಿ, ಯಾರಿಗೆ ಅಪ್ರೌಢರು ಅವರಿಗೆ ಸುಳ್ಳು ಹೇಳಬಹುದು, ಯಾರು ಮೂರ್ಖರು ಅವರಿಗೆ ಸುಳ್ಳು ಹೇಳಬೇಕು. ಅದು ವೇದವ್ಯಾಸ ದೇವರು ಶಸ್ತ್ರದ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಶಾಸ್ತ್ರದ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಕಂಡವ್ರ ಕಡೆ ಶಸ್ತ್ರ ಸಿಕ್ಕರೆ ವೀರಪ್ಪನಂತ ಆಗಿಬಿಡ್ತಾರೆ, ಆಮೇಲೆ ಹಾಗಾಗಬಾರದು. ಕಂಡವ್ರ ಕಡೆ ಶಾಸ್ತ್ರ ಸಿಗಬಾರದು, ಕಂಡವ್ರ ಕಡೆ ಶಾಸ್ತ್ರ ಸಿಗಬಾರದು, ಕಂಡವ್ರ ಕಡೆ ಶಸ್ತ್ರ ಸಿಗಬಾರದು. ಶಸ್ತ್ರ ಸಿಕ್ಕರೆ ದೇಹ ನಾಶ ಮಾಡುತ್ತಾನೆ, ಅಯೋಗ್ಯ. ಶಾಸ್ತ್ರ ಸಿಕ್ಕರೆ ಬುದ್ಧಿ ನಾಶ ಮಾಡುತ್ತಾನೆ, ಅಯೋಗ್ಯ. ಆದ್ದರಿಂದ ಯೋಗ್ಯಾನಾಮೇವ ತಜ್ಞಾನಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಶಬ್ದ ಶುರುವಾಗೋದೇ ಅದರಿಂದ. ಅಥ ಅಂದ್ರೆ ಏನರ್ಥ? ಅದಕ್ಕೆ ಅರ್ಹತೆ ಇರೋರು ಮಾತ್ರ ಶಾಸ್ತ್ರ. ಶಮದಮಾದಿಮತ, ಯಾರಿಗೆ ಭಗವದ್ಭಕ್ತಿ ಗುರುಭಕ್ತಿ ಮೊದಲಾದ ಗುಣಗಳಿವೆ, ಇಂದ್ರಿಯ ನಿಗ್ರಹಾದಿ ಗುಣಗಳಿವೆ, ಅವರಿಗೆ ಶಾಸ್ತ್ರಾಧಿಕಾರ ಹೊರತು ಕಂಡವರಿಗೆಲ್ಲ ಇಲ್ಲ. ಇಲ್ಲದವರಿಗೆ ಮೋಸ ಮಾಡಿದ್ರೆ ಏನೂ ತಪ್ಪಲ್ಲ. ಇದು ಇವತ್ತು ನೋಡಿ, ಪೊಲೀಸರು ಕೂಡ ಕಳ್ಳನ ಹಿಡಿಬೇಕಾದ್ರೆ ಇಷ್ಟು ಇಷ್ಟು ಸ್ಥಿತಿ ಬರ್ತೀವಿ ಅನೌನ್ಸ್ ಮಾಡಿಬಿಟ್ಟು ರೆಡಿ ಆಗಿರು ಹಿಡ್ಕೊಂಡು ಹೋಗ್ತೀವಿ ಅಂತ ಯಾರು ಹೇಳ್ತಾರ? ಎಲ್ಲ ರೇಡ್ ಮಾಡ್ತಾರೆ ಹೊರತು ಹಾಗೆಲ್ಲ ಮಾಡಕ್ ಹೋಗೋದಿಲ್ಲ. ಯಾವ ಕ್ಷಣಕ್ಕೆ ಎಲ್ಲಿಂದ ಬೇಕಾದ್ರೂ ಬರಬಹುದು. ಹಿಂದಿನಿಂದ ಬಂದ್ಬಿಟ್ರೆ ನೀವು ಎದರಿಂದ ಬರಬೇಕಾಗಿತ್ತು ಅಂತ ಹೇಳೋದು, ಮೇನ್ ಡೋರ್ ಅಲ್ಲಿ ಬರಬೇಕಾಗಿತ್ತು ಅಂತ ಹೇಳೋದು, ಕಾಲಿಂಗ್ ಬೆಲ್ ಹಾಕ್ಬೇಕಾಗಿತ್ತು ಅಂತ ಕೇಳೋದು, ಎಲ್ಲ ರೂಲ್ಸ್ ಪ್ರಕಾರ ಬಂದಿಲ್ಲ ಅಂತ ಕೇಳಿ ಹುಚ್ಚ ಅಂತ ಕರೀತಾರೆ. ಅವರಿಗೆ ರೂಲ್ಸ್ ಫಾಲೋ ಮಾಡ್ತಾರೆ ಅವರಿಗೆಲ್ಲ, ಅವರಿಗೆಲ್ಲ ಅಲ್ಲ, ಯೋಗ್ಯರಿಗಷ್ಟೇ ಅವೆಲ್ಲ ಕೂಡ ಅಸುರರು. ಆದ್ದರಿಂದ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ, ಮಾಡಿಸಿದ್ದಾರೆ ಕೂಡ. ತುಂಹಿ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು. ಇದೆಲ್ಲ ಹೇಳಿಕೊಡ್ತಾರಾದ್ರಿಂದ ಅದು ಕುಟಿಲ ಮಾಡಿದ್ದಾರೆ, ದೋಷ ಇಲ್ಲ, ಅದು ಇಂಪಾರ್ಟೆಂಟ್. ಕುಟಿಲ ಅಂತಾದಿ ದೋಷ ವಿದೂರ ಅಂದ್ರೆ ಗುಣರೂಪವಾದ ಮೋಹ ಬೇರೆ, ಆದರೆ ದೋಷರೂಪವಾದ ಮೋಹನ ಬೇರೆ, ಅವರಲ್ಲಿ ದೋಷ ಇಲ್ಲ. ಕುಟಿಲ ಅಂತಾದಿ ದೋಷ ವಿದೂರ, ಮತ್ತೆ ಅಂತ ಅಂದ್ರೆ ನಾಶ. ವೇದವ್ಯಾಸರಿಗೆ ನಾಶ ಉಂಟು ಅಂತ ಪ್ರಶ್ನೆ. ವೇದವ್ಯಾಸರಿಗೆ ನಾಶ ಇಲ್ಲ. ನಾಶದ ಪ್ರಶ್ನೆ ಯಾತಕ್ಕೆ ಬಂತು ಅಂತ ಯೋಚನೆ ಮಾಡಿ. ವೇದವ್ಯಾಸರಿಗೆ ನಾಶ ಅಂತ ಯಾತಕ್ಕೆ ಪ್ರಶ್ನೆ ಬಂದಿರಬಹುದು ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ. ಪ್ರತಿ ಒಂದು ಮಹಾಯುಗ ಇದೆಯಲ್ಲ, ಪ್ರತಿಯೊಂದು ಮಹಾಯುಗದ ದ್ವಾಪರಯುಗದಲ್ಲೂ ಕೂಡ ವೇದವ್ಯಾಸದೇವರು ಬರ್ತಾರೆ. ಪ್ರತಿ ಮಹಾಯುಗದಲ್ಲೂ ವೇದವ್ಯಾಸರು ಬರ್ತಾರೆ. ಇದು 28ನೇ ಮಹಾಯುಗ, 28ನೇ ವ್ಯಾಸರು ಬಂದಿರೋದೀಗ, ನಮಗೆ ಸ್ವಲ್ಪ ತಲೆ ಕೆಟ್ಟಾಗುತ್ತೆ ಈಗ. ಸೊ ವ್ಯಾಸರು ಅನೇಕರಿದ್ದಾರೆ ಅಂತ ಆಯ್ತಲ್ಲ, ವ್ಯಾಸರು ಅನೇಕರು ಇದ್ದಾರೆ ಅಂದಮೇಲೆ ಒಬ್ಬ ವ್ಯಾಸರು ಹೋಗ್ತಾರೆ ಅಂತ ಆಯ್ತಲ್ಲ. ಸೊ ವೇದವ್ಯಾಸರಿಗೆ ಅಂತ ಇದೆ ಅಂತ ಆಯ್ತಲ್ಲ. ಸೊ ವೇದವ್ಯಾಸರು ನಾಶ ಇದೆ, ಅದು ಇನ್ನೊಬ್ಬ ವ್ಯಾಸರು ಬರ್ತಾರೆ ಅಂತ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಅರ್ಥ ಅಲ್ಲ. ಅದಕ್ಕೆ ವೇದವ್ಯಾಸರಿಗೆ ನಾಶದ ಹೆಸರಿಲ್ಲ, ಅವರು ಇದ್ದು ಇನ್ನೊಬ್ಬರನ್ನ ಕಳಿಸಿಕೊಡ್ತಾರೆ ಅಷ್ಟೇ ಹೊರತು ನಾಶ ಮಾಡಿ ಒಬ್ಬರು ಕಳಿಸ್ಕೊಡ್ಬೇಕಾಗಿಲ್ಲ. ಯಾರೋ ಡೆಪ್ಯೂಟಿ ಕಳಿಸ್ಬಿಡ್ತಾರೆ, ಸತ್ತೋದರ ಅವ್ರನ್ನ ಕೇಳ್ತಾರೆ, ಯಾರು ಕೂಡ ಆಫೀಸರ್ ಮೀಟಿಂಗ್ ಡೆಪ್ಯೂಟಿನ ಕಳಿಸ್ಬಿಟ್ಟು ಯಜಮಾನ ಸತ್ತೋದ ಅಂತ ಕೇಳ್ತಾರ? ಏನೇ ಇಲ್ಲ, ಇವನೊಬ್ಬರಿಗೆ ಅವಕಾಶ ಕೊಡ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. 5 ಸರ್ತಿ ತಾವೇ ಬರ್ತಾರೆ ವೇದವ್ಯಾಸ ದೇವರು, 5 ಸರ್ತಿ ತಾವೇ. ಅದಕ್ಕೆ ಅವರಿಗೆ ಪಂಚಜನಿಯರವರು ಅಂತ ಹೆಸರು ಅವರಿಗೆ. ತೃತೀಯೇ ಷೋಡಶೇ ಚೈವ ಆಚಾರ್ಯರು ಹೇಳ್ತಾರೆ, 5 ಕಡೆಗೆ ವೇದವ್ಯಾಸರು 28 ಸಲ ಬಂದಿದ್ರು, 5 ಸಲ ಅವರೇ ಬಂದಿದ್ದಾರೆ, ಉಳಿದ ಸಲ ಬೇರೆಯವ್ರನ್ನ ಕಳಿಸಿಕೊಡ್ತಾರೆ. ಮುಂದಿನ ಸಲ ದ್ವಾಪರಯುಗದಲ್ಲಿ ಯಾರನ್ನು ಕಳಿಸ್ತಾರೆ ಅಂದ್ರೆ ಅಶ್ವತ್ಥಾಮರನ್ನು ಕಳಿಸಿಕೊಡ್ತಾರೆ. ಭವಿಷ್ಯೇ ದ್ವಾಪರೇ ಚೈವ ದ್ರೋಣಿರ್ ವ್ಯಾಸೋ ಭವಿಷ್ಯತಿ ಎಂದು ವಿಷ್ಣು ಪುರಾಣ ಆಚಾರ್ಯರು ನಿರ್ಣಯದ ಸ್ಪಷ್ಟ ವಿಚಾರ ಬರೀತಾ ಇದ್ದಾರೆ. ಅಶ್ವತ್ಥಾಮರು ಬರ್ತಾರೆ, ಇದು ಅಂತಕ್ಕೆ ಕಾರಣ ಅಲ್ಲ, ಇನ್ನೊಬ್ಬರಿಗೆ ಅವಕಾಶ ಕೊಡೋದಕ್ಕೆ ಕಾರಣ ಹೊರತು ನಾಶ ಅವರಿಗಿಲ್ಲ. ವೇದವ್ಯಾಸದೇವರು ಸದಾ ಇದ್ದಾರೆ. ಇನ್ನೂ ಅನೇಕರಿಗೆ ಗೊತ್ತಾಗಲಿಕ್ಕೋಸ್ಕರ ಹೇಳ್ತಾರೆ, 7 ಚಿರಂಜೀವಿಗಳ ಹೆಸರಲ್ಲಿ ವೇದವ್ಯಾಸರ ಹೆಸರಿದೆ. ಅಶ್ವತ್ಥಾಮ ಬಲಿರ್ವ್ಯಾಸ, ವ್ಯಾಸ ವೇದವ್ಯಾಸರಿದ್ದಾರಲ್ಲ, ಅವರು ಚಿರಂಜೀವಿಗಳ ಸಾಲಿಗೆ ಸೇರಿದ್ದಾರೆ ಎಂದ ಅರ್ಥ ಏನು ಅಂದ್ರೆ, ಅವರು ಜೀವರೇ ಅಲ್ಲ, ಫಸ್ಟ್ ಆಫ್ ಆಲ್ ಜೀವಕೋಟಿಗೆ ಸೇರಿಲ್ಲ. ನಮಗೆ ಅರ್ಥವಾಗಲಿಕ್ಕೆ ಹೇಳುತ್ತಾರೆ ವೇದವ್ಯಾಸರು ಇದ್ದಾರೆ, ಗಾಬರಿ ಆಗಬೇಡಿ ಅಂತ ಸಾಮಾನ್ಯರು ಹೇಳಿದ್ದೆ ಹೊರತು, ಭಗವಂತ ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ, ಎಲ್ಲ ನೈವೈತೆ ಜಾಯಂತೆ ನಮ್ರಿಯಂತೆ ಚತುರ್ವೇದ ಶಿಖ ಅನ್ನೋ ಶ್ರುತಿಯನ್ನು ಉಲ್ಲೇಖ ಮಾಡಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳುತ್ತಾರೆ, ಪರಮಾತ್ಮ ಎಲ್ಲ ರೂಪಗಳು ಕೂಡ ಮೂಲ ರೂಪದಂತೆಯೇ ನಿತ್ಯ, ಒಂದಕ್ಕೂ ಸಾವಿಲ್ಲ, ಹುಟ್ಟಿನ ಪ್ರಶ್ನೆ ಬರೋದೇ ಇಲ್ಲ, ಎಲ್ಲವೂ ಅಪ್ರಾಕೃತ ಜ್ಞಾನಾನಂದಮಯ ದೇಹ. ಇದು ಅರ್ಥ ಮಾಡಿಕೊಂಡವರಿಗೆ ವೇದವ್ಯಾಸ ದೇವರಿಗೆ ಅಂತ ಇಲ್ಲ. ಆದಿ ವಿದೂರ, ಆದಿ ಇಲ್ಲ, ಹುಟ್ಟಿದರಲ್ಲ. ಸತ್ಯವತಿ ಪರಾಶರನ ಹುಟ್ಟಿದರಲ್ಲ ಅಂದ್ರೆ ಅವರು ಪ್ರಾದುರ್ಭೂತರಾದರೆ ಹೊರತು ಹುಟ್ಟಿದ್ದಲ್ಲ. ಪ್ರಾದುರ್ಭೂತರಾಗ್ತಾರೆ, ಕಣ್ಣಿಗೆ ಕಾಣಿಸ್ತಾರೆ, ಕಣ್ಣಿಗೆ ಕಾಣಿಸೋದಿಲ್ಲ ಹೊರತು ಹುಟ್ಟಿ ಬರೋದಿಲ್ಲ. ಸಾಮಾನ್ಯವಾಗಿ ನಮ್ಮ ದಿವಸ ಈ ಮಾತು ಉಪಯೋಗಿಸ್ತೇವೆ, ಹುಟ್ಟಿದ ಅಂತಂತೇವೆ ಹುಟ್ಟಿರೋದಿಲ್ಲ, ಹುಟ್ಟಿದ ಅಂತ ವೇದವ್ಯಾಸನ ಕರೀತೇವೆ, ನಿಜವಾಗ್ಲೂ ಹುಟ್ಟಿಲ್ಲ ಅವರು. ಎಲ್ಲಿ ಅಂದ್ರೆ ಸೂರ್ಯ, ಸೂರ್ಯ ಹುಟ್ಟಿದ ಅಂತ ಹೇಳ್ತೇವೆ. ಸೈನ್ಸ್ನ ಕೇಳಿ ಸೂರ್ಯ ಹುಟ್ಟುತ್ತಾನೆ ಎಲ್ಲರೂ ಕೂಡ, ಸೂರ್ಯ ಹುಟ್ಟೋದಿಲ್ಲ, ಸೂರ್ಯ ಯಾವಾಗಲೂ ಇರ್ತಾನೆ. ನಮ್ಮ ಕಂಡಿಗೆ ಕಂಡಾಗ ಹುಟ್ಟಿದ ಅಂತ ಹೇಳ್ತೇವೆ, ಮುಡಿಗಿದಾಗ ಹೋಗದ ಅಂತ ಹೇಳ್ಬಿಡ್ತೇವೆ. ನಮ್ಮ ಕಂಡಿಗೆ ಕಂಡಿಲ್ಲ ಅಷ್ಟೇ, ಕಣ್ಣಿಗೆ ಕಂಡಾಗ ದಿವಸಕ್ಕೊಮ್ಮೆ ಸೂರ್ಯ ಹುಟ್ಟಬೇಕು ಸಾಯ್ಬೇಕು, ದಿವಸಕ್ಕೆ ಒಂದೇ ದಿವಸ ಏಜು ಸೂರ್ಯನಿಗೆ ಅಷ್ಟೇ, ಆ ಲೆಕ್ಕದೊಳಗೆ ಒಂದೇ ದಿವಸ ಸಾಧ್ಯ ಇಲ್ಲ. ಯಥೋದಯೋ ರವೇರ್ಭವೇತ್ ಸದೋದಿತಶ್ಚ ಲೋಕತಃ, ಆಚಾರ್ಯರ ಮಾತು ನಿರ್ಣಯದೊಳಗೆ ಸೂರ್ಯ ದಿವಸ ಹುಟ್ಟುತ್ತಾನೆ ಅಂತೇವೆ, ದಿವಸ ಮುಳುಗ್ತಾನೆ ಅಂತೇವೆ, ಆದರೆ ದಿವಸ ಸೂರ್ಯ ಹುಟ್ಟೋದಿಲ್ಲ ಮುಳುಗೋದೂ ಇಲ್ಲ. ನಮ್ಮ ಕಣ್ಣಿಗೆ ಕಂಡಾಗ ಹುಟ್ಟಿದ ಅಂತೇವೆ, ಕಾಣದೆ ಹೋದ ಮುಳುಗಿದ ಅಂತೇವೆ. ಪರಮಾತ್ಮ ಎಲ್ಲ ರೂಪಗಳು ನಿತ್ಯ, ನಮಗೆ ತೋರಿಸಿದಾಗ ಹುಟ್ಟಿದ ಅಂತೇವೆ, ತೋರಿಸ್ತೇ ಹೋದಾಗ ಇಲ್ಲ ಅಂತ ಹೇಳ್ತೇವೆ ಅಷ್ಟೇ. ನಮಗೆ ಸ್ವಲ್ಪ ಖುಷಿಯಾಗುತ್ತೆ, ನಮಗೂ ಹಾಗೆ ಹೇಳ್ಕೊಂಡ್ಬಿಟ್ರೆ ನಮಗೆ ಹುಟ್ಟದಲ್ಲಿ ಸಾಯೋದ್ರಿಗೆ ಅಭಿವ್ಯಕ್ತಿ ಆಗ್ತೇವೆ ಅಂತ ಯಾಕೆ ಹೇಳ್ಕೋಬಾರ್ದು? ಪ್ರಾದುರ್ಭೂತರಾಗ್ತೇವೆ ಅಂತ ಕೇಳಿದರೆ ಭೂತರಾಗದೆ ಹೋದ್ರೆ ಸಾಕಾಗಿದೆ, ಪ್ರಾದುರ್ಭೂತರೇನಾಗ್ತಾನೆ? ಸತ್ಯನು ಭೂತ ಆಗ್ತಾನಷ್ಟೇ. ಯಾತಕ್ಕೆ? ಅವನ ದೇಹವನ್ನು ನಾವೇ ನೋಡ್ತೇವೆ, ಹುಟ್ಟಿ ಬಂದರು ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಹುಟ್ಟಿ ಜನ ಡೇಟ್ ಆಫ್ ಬರ್ತ್ ಇದೆ ಅವನಿಗೆ, ಎಲ್ಲರೂ ರೆಕಾರ್ಡ್ ಆಗಿದ್ದಾರೆ, ಹುಟ್ಟಿದ್ದೆಲ್ಲ ಕೂಡ ಬೆಳವಣಿಗೆ ಇದೆ, ಸಾಯೋದಿದೆ, ಸತ್ಮೇಲೆ ಅಂತ್ಯಕರ್ಮಕ್ಕೆ ರೆಕಾರ್ಡ್ ಇದೆ. ಅಂದಮೇಲೆ ಇವನು ಹೊತ್ತ ಅಂದ್ರೆ ಸತ್ತ, ಹುಟ್ಟಿದ ಅಂದ್ರೆ ಹುಟ್ಟಿದ. ಆದರೆ ದೇವರು ಹಾಗಲ್ಲ. ಕೃಷ್ಣ ಹಾಗೆ ಮೇಲಕ್ಕೆ ಹಾರ್ತಾನೆ, ವೇದವ್ಯಾಸ ರಾಮದೇವರು ಹಾಗೆ ಹೊರಡ್ತಾರೆ, ದೇಹ ಬಿಟ್ಟು ಹೋಗೋದಿಲ್ಲ ಅವರು. ಬಿಡ್ಲಕ್ಕೆ ನಮ್ಮಂತ ದೇಹ ಇದ್ರೆ ತಾನೆ ಬಿಡ್ಲಕ್ಕೆ ಅವರಿಗೆ. ಅಸುರಮೋಹನ ಈ ಸೂಕ್ಷ್ಮ ವಿಚಾರ ತಿಳ್ಕೊಳ್ಬೇಕು. ನಮ್ಮ ರೀತಿಗೂ ದೇವರ ರೀತಿಗೂ ಹೇಳಿದ್ನಲ್ಲ, ಅಸ್ವತಂತ್ರನೂ ಜೀವ, ಹರಿ ಸರ್ವಸ್ವತಂತ್ರನು, ನಿಸ್ವಬದ್ಧ ಅಲ್ಪಜ್ಞ ಶಕ್ತ ಸದುಃಖಿ ನಿರ್ವಿಣ್ಣ ಹ್ರಸ್ವದೇಹಿ ಸನಾಥ ಜೀವನು, ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿಯನುತ ಕೊಂಡಾಡು. ಹರಿಕಥಾಮೃತ ಸಾರದ್ದೇ ಪದ್ಯ ಇದು. ಮುಂದೆ ಹೇಳ್ತಾರೆ ಈ ಮಾತನ್ನ, ಅಂದ್ರೆ ಪರಮಾತ್ಮನ ನಮಗೆ ಎಷ್ಟು ವ್ಯತ್ಯಾಸ ಇದೆ ಎಂದು ಪಟ್ಟಿ ಮಾಡ್ತಾರೆ ಒಂದ್ ಕಡೆ. ಅಂತ ದೇವರನ್ನ ನಮ್ಮ ಲೆಕ್ಕದಲ್ಲಿ ತೂಗಲಿಕ್ಕೆ ಹೋಗಬಾರದು. ಇವತ್ತು ಬಂಗಾರನ ನಮ್ಮ ತಕ್ಕಡಿಯಲ್ಲಿ ತೂಗಿರ ಗತಿಯನ್ನಾಗಬೇಕು. ಅಕ್ಕಿ ಬೇಳೆ ತೂಗೋ ತಟ್ಟೆಯೊಳಗೆ ಬಂಗಾರ ತೂಗಿಬಿಟ್ರೆ ಪಾಪರ್ ಎದ್ದು ಹೋಗ್ಬಿಡ್ತಾರೆ, ಕೊಡೋನು ಇಬ್ಬರು ಹೋಗಿಬಿಡದೆ ಆ ಕಡೆಗೆ. ಅದು ತೂಕ ಮಾಡಬೇಕಾದ್ರೆ ಸೆನ್ಸಿಟಿವ್ ಬ್ಯಾಲೆನ್ಸ್ ಉಪಯೋಗಿಸ್ತಾರೆ. ಸೆನ್ಸಿಟಿವ್ ಬ್ಯಾಲೆನ್ಸ್ ಉಪಯೋಗಿಸ್ಬೇಕೇ ಹೊರತು ಇದನ್ನು ಉಪಯೋಗಿಸಬಾರದು. ಅದಕ್ಕೆ ವೇದವ್ಯಾಸರನ್ನ ನಾರಾಯಣ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬ್ರಹ್ಮಸೂತ್ರಗಳನ್ನು ಓದಿ ಅರ್ಥ ಮಾಡ್ಕೋಬೇಕೇ ಹೊರತು ತಲೆ ತೋಚಿದ ಅರ್ಥ ಮಾಡಬಾರದು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ, ಇದು ಸಿದ್ಧಾಂತ. ಆದ್ದರಿಂದ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಆದಾನಾದಿ ಕಾರಣ, ಆದಾನ ಮೊದಲಾದವುಗಳೆಲ್ಲ ಕಾರಣ, ನೀವು ಆದಾನ ಮೊದಲಾದವರಿಗೆ ಕಾರಣ, ಅಥವಾ ಆದಾನಕ್ಕೆ ಆದಿ ಕಾರಣ, ಆದಾನಕ್ಕೆ ಆದಿ ಕಾರಣ, ಆದಾನಾದಿಗಳಿಗೆ ಕಾರಣ, ಎರಡು ರೀತಿ ಒಂದಕ್ಕೆ ಬರುತ್ತದೆ. ಆದಾನ ದಾನ ಕೊಡೋದು, ಆದಾನ ತಗೊಳ್ಳೋದು ಅಂತ. ದಾನ ಅಂದ್ರೆ ಕೊಡೋದು, ಆದಾನ ಅಂದ್ರೆ ತಗೊಳ್ಳೋದು. ಆದಾನಾದಿ ಕಾರಣ ತಗೊಳ್ಳೋದು ಬಿಡೋದು ಎಲ್ಲ ಯಾರಿಂದ ನಡೀಬೇಕು? ಅವರಿಂದನೇ ನಡೀಬೇಕು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಛನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ಕಣ್ಣು ಮುಚ್ಚಿ ತೆಗಿಲಕ್ಕೆ ದೇವರು ಬೇಕು ನಮಗೆ, ಮುಚ್ಚಲಿಕ್ಕೆ ದೇವರು ಬೇಕು, ತೆಗಿಲಕ್ಕೆ ಕಣ್ಣು ಮುಚ್ಚಿ ದೇವರು ಬೇಕು. ಮತ್ತೆ ಇವತ್ತು ನಮಗೆ ಅರ್ಥ ಆಗೋದಿಲ್ಲ ಸರಿಯಾದ ನಮ್ಮ ಜೀವನ ಎಷ್ಟು ಅಸ್ವತಂತ್ರ ಅಂದ್ರೆ ದೇವರ ಅನುಗ್ರಹ ಇಲ್ಲದೆ ತೇನವಿನ ತೃಣವಪಿ ನ ಚಲತಿ. ಅದಕ್ಕೆ ಆದಾನಾದಿ ಸಮಸ್ತ ಕಾರಣ ಅಂತ ಅರ್ಥ. ಆದಾನಾದಿ ಎಲ್ಲಕ್ಕೂ ಕಾರಣ. ಅದನ್ನೇ ಆಚಾರ್ಯರು ನಾರಾಯಣ ಆಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ ಅಂತ ದ್ವಾದಶ ಸ್ತೋತ್ರ ಹೇಳುತ್ತಾರೆ. ಪ್ರತಿನಿತ್ಯ ಬ್ರಹ್ಮತಾರ ಸ್ತೋತ್ರದಲ್ಲಿ ಹೇಳುತ್ತೇವೆ, ಸಕಾರಣಂ ಕಾರಣತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಕಾರಣಗಳಿಗೆ ಕಾರಣ ಪರಮಾತ್ಮ ಅಂದರೆ ಪ್ರೈಮರಿ ಕಾಸ್ ಪರಮಾತ್ಮ, ಉಳಿದೆಲ್ಲ ಸೆಕೆಂಡರಿ ಕಾಸ್ ಬೇರೆ, ಇದೆಲ್ಲ ಕೂಡ ಅವಾಂತರ ಕಾರಣ ಬೇರೆ, ಮೂಲ ಕಾರಣ ಬೇರೆ. ಪರಮಾತ್ಮ ಮೂಲ ಕಾರಣ. ಆದ್ದರಿಂದ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇನ್ನೆಂಥವರು ವೇದವ್ಯಾಸರದ ಬಾದರಾಯಣ, ಸಾಮಾನ್ಯ ಅರ್ಥ ಬದರಿಯಲ್ಲಿರೋರು ಅಂತ ಅರ್ಥ. ಬದರಿಯಲ್ಲಿರೋರು ಅದಕ್ಕೆ ಆರಾಮಾಗಿರ್ತಾರೆ, ಬದರಿ ಒಮ್ಮೊಮ್ಮೆ ನಾವು ಹೋಗಿರ್ತೇವೆ, ಅವ್ರು ಯಾವಾಗಲೂ ಅಲ್ಲಿರ್ತಾರೆ, ಇಷ್ಟೇ ವ್ಯತ್ಯಾಸ. ಬಾದರಾಯಣ ಶಬ್ದಕ್ಕೆ ಬಹಳ ಅಪೂರ್ವ ಅರ್ಥ ಉಂಟು, ಹೊರಗಿನ ಅರ್ಥನೇ ಭಾರಿ ದೊಡ್ಡದು ಅಂತ ಹೇಳುತ್ತಾರೆ. ಬದರಿಯಲ್ಲಿರೋರು ಭಾರಿ ದೊಡ್ಡವರು ಅಂತ ಅರ್ಥ. ಬದರಿಗೆ ಹೋಗಿ ಬಂದವರೇ ದೊಡ್ಡವರಾದರೆ ಯಾವಾಗಲಿರೋ ದೊಡ್ಡವರಾಗಲಿಲ್ವ? ಆದ್ರಿಂದ ಈಗ ಬದರಿಗೆ ಒಮ್ಮೊಮ್ಮೆ ಹೋಗಿ ಬಂದು ಅದು ಚಾ ಕುಡಿದು ಅದನ್ನು ಕುಡಿದು ಎಲ್ಲ ಚೂಡಾ ತಿಂದ್ಕೊಂಡು ಬಂದೇ, ಅದು ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಅದನ್ನು ತಿಂದೋ ಪೈಕಿನೆ, ಇವರೇ ಭಾರಿ ದೊಡ್ಡವರು ಅಂತ ಕರೆಯೋದಾದರೆ ಸಾಕ್ಷಾತ್ ಸದಾ ಬದರಿಯಲ್ಲಿ ವಾಸ ಮಾಡ್ತಾರಲ್ಲ, ಭಾರಿ ದೊಡ್ಡವರು ಅವರು. ಆಚಾರ್ಯ ಹೇಳ್ತಾರೆ, ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಶ್ಯ ತೀರ್ಥ ಸಲಿಲಶ್ಚ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಎಷ್ಟೋ ಪೂರ್ವ ಶ್ಲೋಕ. ಇಂಥ ಸ್ಥಳ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಅಂಥ ಸ್ಥಳ ಮತ್ತೊಂದಿಲ್ಲ, ಅಲ್ಲಿ ಯಾವಾಗಲೂ ಇರ್ತಾರೆ ಅಂದ್ರೆ ಅಂಥ ದೇವರು ಇನ್ನೊಬ್ಬನಿಲ್ಲ, ಸುಲಭ ಆಗತ್ತಲ್ಲ. ಅದು ಬದರಿ ನಾರಾಯಣ ಹೊರತು ಮತ್ತೊಬ್ಬರಲ್ಲ. ಅದಕ್ಕೆ ಬಾದರಾಯಣ ಪಾಹಿ ಸತ್ರಾಣ. ವಜ್ರಸ್ವಾಮಿ ಹೇಳ್ತಾರೆ, ಬದರಿ ವದರೆ ಕಿಂ ಕಿಂ ಅಧರಿ ಕುರುತೇನ ಸಾ ಅಮರಿ ಭ್ರಮರಿ ಪುಂಜ ಸುಮರಿ ಚಿಭಿರಂಚಿತ. ಬದರಿ ಅಂದ್ರೆ ಬಹಳ ಎತ್ತರದ್ದು, ಎತ್ತರದ್ದು ಅಂದ್ರೆ ಹುಡುಗಿಂದ ಕೆಳಗೆ ಮಾಡಿದೆ ಅಂತ ಅರ್ಥ. ಕಿಂ ಕಿಂ ಅಧರಿ ಕುರುತೇನ ಸಾ, ಎಲ್ಲ ತೀರ್ಥಕ್ಷೇತ್ರಗಳು ಅದರ ಕೆಳಗೆ, ಬದರಿ ಎಲ್ಲದರ ಮೇಲೆ, ಅದು ಹೈಟ್ನಲ್ಲೂ ಮೇಲೆ, ಅದರ ಅಂತಸ್ತಿನಲ್ಲೂ ಮೇಲೆ ಇದೆ. ಅದರ ಆಧ್ಯಾತ್ಮಿಕ ಶಕ್ತಿ ಭಾರಿ ದೊಡ್ಡದು. ಇವತ್ತು ಮಹಾಭಾರತವನ್ನು ಓದಬೇಕು, ಭಾಗವತ ಓದಬೇಕು, ಅದರ ಎಷ್ಟು ದೊಡ್ಡ ದೊಡ್ಡ ಘಟನೆ ನಡೆದಿರೋದೆಲ್ಲ ಬದರಿಯೊಳಗೆ ನಡೆದಿದೆ. ಭಾರಿ ದೊಡ್ಡ ಘಟನೆಗಳು. ಪಾಂಡವರು ಹುಟ್ಟಿದ್ದೇ ಬದರಿಯೊಳಗೆ, ಲೆಕ್ಕ ಹಾಕಿ ನೋಡಂತೆ. ಪಾಂಡವರು ಹುಟ್ಟಿದ್ದೇ ಬದರಿಯೊಳಗೆ, ಮತ್ತೆ ಹನುಮಂತ ದೇವರು ಇವತ್ತು ಕೂತಿರೋದೇ ಬದರಿಯೊಳಗೆ, ಬದರಿಯಾಮ್ ಅಂತ ಆಚಾರ ಹೇಳಿದ್ದಾರೆ. ಅದರ ಜೊತೆ ಇನ್ನೂ ಹೇಳೋದಕ್ಕೆ ಹೋದರೆ, ಧ್ರುವರಾಜ ತಪಸ್ಪಾಡೆ ಸದ್ಗತಿ ಹೋಗಿದ್ದು ಬದರಿಯಲ್ಲೇನೆ, ಪೃಥ್ವರಾಜ ಹೋಗಿದ್ದು ಬದರಿಯಲ್ಲೇನೆ, ಪ್ರಾಚೀನ ಬರಿಹರಾಜ ಹೋಗಿದ್ದು ಅಲ್ಲೇನೆ. ಅದೆಲ್ಲ ಯಾತಕ್ಕೆ? ಜಗತ್ತಿನೊಳಗೆ ಏನೇನು ಘಟನೆಗಳು ನಡೆದಿದೆ ಮುಖ್ಯ ಘಟನೆಗಳು, ಅದಕ್ಕೆಲ್ಲ ಬದರಿ ಅಲ್ಲೇನೆ. ಉರ್ವಶಿ ಹುಟ್ಟಿದ್ದು ಬದರಿಯೊಳಗೇನೆ, ನಾರಾಯಣ ರೂಪದಿಂದ ಪರಮಾತ್ಮ ಇಂದ್ರದೇವರಿಗೆ ಪಾಠ ಕಲಿಸಿದ್ದು ಬದರಿಯೊಳಗೇನೆ. ಅದು ಬಿರೋದು ಇಷ್ಟೇ ಎಷ್ಟು ಜಾಗ, ಮತ್ತೆ ಇಷ್ಟು ಜಾಗದಲ್ಲಿ ಎಂಥದ್ದ ಘಟನೆ ಜಗತ್ತಿನಲ್ಲಿ ಅಂತ ಸ್ಪಾಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಲಕನಂದ ನದಿ, ಅಲ್ಲಿ ನರಪರ್ವತ, ನಾರಾಯಣ ಪರ್ವತ, ನಾರಾಯಣ ದೇವರು ಸ್ವತಃ ಲೋಕಮೋಹನಕ್ಕೆ ತಪಸ್ಸು ಮಾಡಿದಂತಹ ಸ್ಥಳ, ಅತ್ಯದ್ಭುತವಾದ ಸ್ಥಳ. ಪಾಂಡವರು ಪರಂಧಾಮಕ್ಕೆ ಹೊರಡಬೇಕಾದ್ರೆ ಸ್ವರ್ಗಾರೋಹಣಕ್ಕೆ ಆ ಜಾಗದಲ್ಲೇ ಮತ್ತೆ ಹೋಗಿದ್ದವರು, ಸೌಗಂಧಿಕಾದಿ ದೊರಕೋರು ಅಲ್ಲೇ ಹೋಗಿದ್ದು. ಇವತ್ತು ಕೂಡ ಅದನ್ನು ಮುಂದೆ ಹೋದ್ರೆ ಸ್ವರ್ಗಾರೋಹಣ ಮೌಂಟೇನ್ಸ್ ಅಂತ ಕರೀತಾರೆ. ಅದರ ಮೂಲಕನೇ ಸದ್ಗತಿ ಹೋಗಬೇಕಾದ್ರೆ ಮಹಾಪ್ರಸ್ಥಾನ ಆ ಮೂಲಕ ಮಾಡಬೇಕಂತೆ. ಇಂಥದ್ದು ಅತ್ಯದ್ಭುತವಾದ ಸ್ಥಳ ಅದು. ಅಂತ ಸ್ಥಳದಲ್ಲಿ ಯಾವಾಗಲೂ ಇರ್ತಾರೆ ಅಂದಮೇಲೆ ಅತ್ಯಂತ ದೊಡ್ಡವನಂತಾಗಲಿಲ್ಲ. ಈಗ ದೊಡ್ಡ ಮನೆ ಊರೊಳಗೆ ಯಾವುದು ನೋಡಿದ್ರೆ ಆಗಿರೋ ದೊಡ್ಡ ಮನುಷ್ಯ, ಸಿಂಪಲ್ ಅದು. ಒಂದು ಭಾರಿ ದೊಡ್ಡ ಮನೆ ಇದೆ, ಅದರಲ್ಲಿ ವಾಸ ಮಾಡ್ತಾನೆ ಅಂದ್ರೆ ಭಾರಿ ದೊಡ್ಡ ಮನುಷ್ಯ. ಬದರಿ ಅಂತ ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ ಅಂದಮೇಲೆ ಸರ್ವೋತ್ತಮ ಹರಿ ಅಂತ ಅರ್ಥ. ಇನ್ನು ಬದರಿ ಅಂದ್ರೆ ಏನು? ಒಂದ್ ಕಡೆ ಬದರಿ ವೃಕ್ಷಗಳಿದೆ ಬದರಿ, ಇನ್ನು ಬದರಿ ಜನ ಗೊತ್ತು. ಚಳಿ ಮೊದಲೇ ಚಾಲಿ ನಾರಾಯಣ ಇದ್ದಾನೆ ಗೊತ್ತಿಲ್ಲ, ಅಲಕನಂದ ಇದೆ ಗೊತ್ತಿಲ್ಲ, ಬದರಿ ಅಯ್ಯೋ ಚಳಿ ಮೊದಲು ಅರ್ಥ ಹೇಳ್ತಾ ಇನ್ನೇನು ಗೊತ್ತಿಲ್ಲ ಜನಗಳಿಗೆ. ಅಯ್ಯೋ ಚಳಿ ಮಾರಾಯ, ನಿನ್ನ ದೇವ್ರ ಬೆಟ್ಟಿಗೆ ಬಿಟ್ಟೋದ್ರು ಪರವಾಗಿಲ್ಲ, ಸಾಲಿಗ್ರಾಮ್ ಬಿಟ್ಟೋರು ಪರವಾಗಿಲ್ಲ, ಕಂಬಳಿ ಮಾತ್ರ ಬಿಡಬೇಡ, ಶೆಟರ್ ಮಾತ್ರ ಬಿಡಬೇಡ, ಇಷ್ಟೇ ವರ್ಸಿದ್ದೆ. ಅಲ್ಲಿ ಏನು ಬೇಯೋದಿಲ್ಲ ಅಂದ್ರೆ ಇಲ್ಲೇ ಬೇಯಿಸ್ಕೊಂಡು ಹೋಗ್ಬಿಡು ಅಷ್ಟೇ, ಇನ್ನೇನು ಇಲ್ಲ, ಇಷ್ಟೇ ನಮ್ಮ ಹಿತವೃತ್ತಿ ಕೊಡೋದು ಇಷ್ಟೇನೆ. ಅಂತ ಚಳಿಯೊಳಗೆ ಇವತ್ತು ವರ್ಷ ಪೂರ್ತಿ ಯಾರು ಇರೋದಿಲ್ಲ ಅಲ್ಲಿ, ಅಂತ ಹೊತ್ತಿನಲ್ಲಿ ಸದಾ ಅಲ್ಲೇ ಇರ್ತಾರೆ. ಇನ್ನ ಮೇಲೆ ಎಷ್ಟು ದೊಡ್ಡವ್ರು ಲೆಕ್ಕ ಹಾಕಿ ನೋಡಂತೆ. ಯುಕ್ತಿ ನ್ಯಾತಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ ಮಧ್ವಯುಧದಲ್ಲಿ ಹೇಳ್ತಾರೆ ಆಚಾರ್ಯರು ವಾಯುದೇವರು. ಹೇಗೆ ಹೇಳ್ತೀರಿ ಅಂದ್ರೆ, ಆಚಾರ್ಯರು ಅಲ್ಲಿ 48 ದಿವಸ ವಾಸ ಮಾಡ್ತಾ ಇದ್ದಾರೆ. ಮಜ್ಜನಂ ವ್ಯಥಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯಸ್ಪೃಶಂತಿ ನನರಾ ಹಿಮಭೀತಾಹ ಅಂಶ ಏಷ ಪೃಷತಾ ಮಧಿಪಶ್ಯ. ಆಚಾರ್ಯ ವಾಯುದೇವರು ಯಾತಕ್ಕೆ ಅಂದ್ರೆ ಪ್ರತಿನಿತ್ಯ ಅಲಕನಂದ ಸ್ನಾನ ಮಾಡ್ತಿದ್ರು, ಅದಕ್ಕೆ ವಾಯುದೇವರು ಅಂತ ಅರ್ಥ. ನಾವು ಇಲ್ಲಿ ಕುತ್ಕೊಂಡಂದ್ರೆ ಏನು ಪ್ರತಿನಿತ್ಯ ಸ್ನಾನ ಮಾಡೋದೇ ಕಷ್ಟ. ಮೊದಲು ಮಾರ್ಗ ಅಲಕನಂದ ಮನೆಯ ಸ್ನಾನ ಮಾಡೋದೇ ಸಿಗೋದಿಲ್ಲ ಪಾಪ. ಅಲ್ಲಿ ಅಲಕನಂದ ಸ್ನಾನ ಪ್ರತಿನಿತ್ಯ ಮಾಡೋದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾತ್ರಿಕರು 1000 ಜನ ಹೋದ್ರೆ ಒಬ್ಬೊಬ್ಬರು ಅಲಕನಂದ ಹತ್ರ ಹೋಗ್ತಾರೆ ಅಷ್ಟೇ, ಉಳಿದ ದೂರದಿಂದ ಕೈ ಮುಗಿದು ಹೋಗ್ಬಿಡ್ತಾರೆ ಆ ಕಡೆ, ಹತ್ರ ಹೋಗೋದಿಲ್ಲ. ಭಾರಿ ಕಷ್ಟಪಟ್ಟು ಕೆಲವರು ದೂರದಿಂದ ಒಂದು ಯಾವುದೋ ತಮ್ಮಿಗೆ ಎದ್ದಿ ಒಂದೆಣ್ಣೀರು ಚಿಮ್ಮಿಸ್ಕೊಂಡ್ಬಿಟ್ಟು ಹಬ್ಬ ಬಂದು ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಸ್ನಾನ ಮಾಡೋದು ಭಾರಿ ಕಷ್ಟ ಅದರೊಳಗೆ. ಮೊದಲನೇದಾಗಿ ಭಾರಿ ಚಳಿ, ಚಳಿ ಅಂತ ಮನಸ್ಸಲ್ಲಿರೋ ಇನ್ನೂ ಚಳಿ ಜಾಸ್ತಿ. ಚಳಿ ಅಂತ ಅನ್ಕೊಂಡು ಹೋಗ್ಬಿಟ್ಟಿರ್ತೇವಲ್ಲ, ಭಾರಿ ಚಳಿ ಆಗಿಬಿಡುತ್ತೆ. ಅಲ್ಲೂ ಏನೋ ಒಂದೆರಡು ಮುಳುಗು ಹಬ್ಬ ಅಂದ್ರೆ ಹಾಕ್ಬೋದು. ತುಂಬಾ ದಿನ ಅಲಕನಂದ ಸ್ನಾನ ಮಾಡಿದ್ವಿ ಅಂತ ಹೇಳ್ತಾರಲ್ಲ, ನಾ ಕೇಳಿ ಸುಮ್ಮನಾದ್ರೆ ವಾಸಿ ಅಷ್ಟೇ. ಹೇಗೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವ್ರು ಮಾಡಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕಷ್ಟೆ. ಅಲ್ಲಿ ಮಾಡಬೇಕಾದ್ರೆ ಮುಳುಗ್ತಾರೆ, ಬೇರೆ ಮಂತ್ರ ಇಲ್ಲ ಅಲ್ಲಿ. ಅಯ್ಯೋ ಅಪ್ಪ ಅಷ್ಟೇ, ಬೇರೆ ಮಂತ್ರ ಏನಿಲ್ಲ ಅಲ್ಲಿ. ಗಂಗಾ ಗಂಗೇತಿ ಏನು ಹೇಳೋದಿಲ್ಲ ಯಾರು ಕೂಡ. ಅಯ್ಯೋ ತುಟಿ ರಡುಗ್ತಿರ್ತಾವ, ಅದಾಡ್ತಿರ್ತಾನೆ ಪಾಪ. ಅದು ಸ್ನಾನ ಅಲ್ಲ, ಅದು ಒಂದು ಆಚಾರ ಸದಾಚಾರಸ್ಪತಿ ಸ್ನಾನ ಮಾಡೋದನ್ನು ಹೇಳ್ತಾರೆ. ನಿಜವಾದ ಸ್ನಾನ ಮಾಡಬೇಕು ಅಂತಿದ್ರೆ ಒಂದು 15 ನಿಮಿಷ ಬೇಕಾಗ್ತದೆ. ಅದು ಒಂದು ಸ್ನಾನದಲ್ಲಿ ಒಂದು ಘಟ್ಟ ಏನು ಗೊತ್ತೇನು, ನೀರಿನಲ್ಲಿ ಮುಳುಗು ಕುತ್ಕೊಂಡ್ಬಿಡ್ಬೇಕಂತ. ಅದರಲ್ಲಿ ಮುಳುಗು ಕುತ್ಕೊಂಡ್ಬಿಟ್ಟು ರುದಂತೆಚ್ಚೆ ಸೂಕ್ತಶ್ಚೆ ಇದೆಯಲ್ಲ, ಆ ಸೂಕ್ತ ಪೂರ್ತಿ 3 ಸರ್ತಿ ನಾನ್ ಸ್ಟಾಪ್ ಹೇಳಬೇಕಂತೆ. ಬದರಿ ಹೇಳಿದ್ರೆ ಮತ್ತೆ ಹಂಗೆ ಹಂಗೆ ಕೊಟ್ಟು ತರ್ಪಣ ಕೊಟ್ಟು ಬರೋದೇ ಹೊರತು ಬತ್ತಿವಿ ಅಲ್ಲಿ ಕೇಳೋದಿಲ್ಲ, ಅವ್ರು ಹೋಗ್ಬಿಟ್ಟಿರ್ತಾರೆ, ಇರೋದಿಲ್ಲ ಅಷ್ಟೊತ್ತಿಗೆ. ಅಂಥ ಸ್ನಾನನ ಮಠ ಮಠ ಮಧ್ಯಾಹ್ನ ಅಲ್ಲ, ನಿತ್ಯಂ ಅರುಣೋದಯ ಕಾಲೇ. ಅರುಣೋದಯ ಕಾಲದೊಳಗೆ ಅಷ್ಟು ಸ್ನಾನವನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ರು ಅಂದ್ರೆ ಅಂಶ ಏಷ ಪೃಷತಾ ಮಧಿಪಶ್ಯ. ಅವರು ಸಾಕ್ಷಾತ್ ವಾಯುದೇವರೇ ಹೊರತು ಬೇರೆಯವರಲ್ಲ ಅಂತ ಹೇಳಿ ತಮ್ಮ ಲೆಕ್ಕ ಹಾಕಿ. ಅಲ್ಲಿ ಸ್ನಾನ ಮಾಡಿದ್ದಕ್ಕೆ ಆಚಾರ್ಯ ವಾಯುದೇವರು ಆಗೋದಾದ್ರೆ ಅಲ್ಲಿ 24 ತಾಸು ಯಾವಾಗಲೂ ಕೂತಿರ್ತಾರಲ್ಲ, ವೇದವ್ಯಾಸ ಸಾಕ್ಷಾತ್ ನಾರಾಯಣ ಅಲ್ಲವೇ, ಸರ್ವೋತ್ತಮ ಅಲ್ಲವೇ ಅನ್ನೋದು ಒಳ್ಳೆ ಲಾಜಿಕ್ ಅದು. ಅದು ಬಾದರಾಯಣ ಪಾಹಿ ಸತ್ರಾಣ. ಬಾದರಾಯಣ ಅನ್ನೋ ಪದ ಸುಮ್ಮನೆ ಬಂದ ಪದ ಅಲ್ಲ, ಎಷ್ಟು ಅರ್ಥವತ್ತಾದ ಪದ ಇದೆ. ಬದರಿಗೆ ಹೋದವರಿಗೆ ಅರ್ಥವಾಗ್ತದೆ, ಓ ಭಾರಿ ಪುಣ್ಯಾತ್ಮರು, ಎಂಥ ಭಗವಂತ ನಾರಾಯಣ, ಅವನ ದರ್ಶನವೇನ ಅಷ್ಟು ಪಾವನ. ನಿಜವಾದ ಅರ್ಥದಲ್ಲಿ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋದಕ್ಕೆ ಅತಿ ಶ್ರೇಷ್ಠವಾದಂಥ ನಿದರ್ಶನವನ್ನು ಕಾಣುತ್ತೇವೆ ನಾವು. ಅದಕ್ಕೆ ಇನ್ನೂ ತುಂಬ ಅರ್ಥಗಳುಂಟು. ಬಾದರಾಯಣ ಬಾ ಶಬ್ದಕ್ಕೆ ಒಬಯೋರ್ ಅಭಯದಹ ಅಂತ ಒಂದು ಮಾತಿದೆ. ಒಬಯೋರ್ ಅಭಯದಹ, ನಮಗೆಲ್ಲ ಅಭಯದ, ಅದರಿಂದ ಯೋಚನೆ ಇಲ್ಲ. ಎಲ್ಲ ಅಕ್ಷರಗಳು ಎಲ್ಲ ಅಕ್ಷರ ಕಂಡ ಕಾಣುತ್ತವೆ, ಶಾಸ್ತ್ರದಲ್ಲಿ ಹಾಗಲ್ಲ. ಒಬಯೋರ ಅಭಯದ ಅಂದ್ರೇನು? ವಾದರಾಯಣ, ಬಾದರಾಯಣ, ವಾದರಾಯಣ ಅಂತ ಆಗಿಬಿಡುತ್ತೆ. ವಾದರಾಯಣ ಪಾಹಿ ಸತ್ರಾಣ. ಏನು ವಾದರಾಯಣ ಅಂದ್ರೇನು? ವಾದೇರತಾಹ ವಾದರಾಹ, ವಾದೇರತಾಹ ವಾದರಾಹ, ತೇಷಾಮಯನಂ ವಾದರಾಯಣ. ಅಂದರೆ ಯಾರು ವಾದಾದಿ ಸತ್ಶಾಸ್ತ್ರ ಪ್ರತಿಪಾದಕವಂತ ಚರ್ಚೆಗಳಲ್ಲಿ ನಿರತರಾಗ್ತಾರೆ ಅವರಿಗೆ ವೇದವ್ಯಾಸ ರಕ್ಷಣೆ ಕೊಡುತ್ತಾರೆ, ಅವರೇ ರಕ್ಷಕರಾಗಿದ್ದಾರೆ. ವಾದ ಅಂಬುದು ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ, ವಾದ ಜಲ್ಪ ವಿತಂಡ ಅಂತ ಮೂರು ಟೈಪ್ಸ್ ಆಫ್ ಡಿಸ್ಕಷನ್ ಅದು. ಅದೆಲ್ಲದನ್ನು ಯಾರು ಸರಿಯಾಗಿ ಮಾಡೋದಕ್ಕೆ ಹೋಗ್ತಾರೆ ವೇದವ್ಯಾಸ ರಕ್ಷಣೆ ಮಾಡ್ತಾರಾದ್ರಿಂದ ಅವರಿಗೆ ವಾದರಾಯಣ ವಾದರಾಯಣ ಅಂತ ಹೆಸರಿದೆ. ವಾದರಥರು ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಇವತ್ತು ಅಷ್ಟೇ ವೇದವ್ಯಾಸರ ಚಿಂತನೆ ಮಾಡಿ ವಾದ ಕೂತ ಅಂದ್ರೆ ಅವನು ಸೋಲು ಬರೋ ಚಾನ್ಸಸ್ಸೇ ಇಲ್ಲ. ರಕ್ಷಣೆ ಮಾಡಿಬಿಡ್ತಾರೆ ಈ ಮಧ್ಯೆ. ವೇದವ್ಯಾಸನ ಬಿಟ್ಟುಬಿಡಿ, ಜಯತೀರ್ಥ ನಡ್ಕೊಂಡ್ರೆ ಸಾಕಂತೆ. ಯಾರೋ ಒಬ್ರು ಹೋಗಿದ್ರಂತೆ ಪೂನಾ ಕಡೆ ವಾಕ್ಯಾರ್ಥಕ್ಕೆ ಹೋಗಿದ್ದಾರೆ, ವಾಕ್ಯಾರ್ಥ ಬಡಿತಾ ಇದ್ದಾರೆ, ಒಳ್ಳೆ ವಿದ್ವಾಂಸರು ಪಾಪ. ಆದರೆ ದಿವಸ ಏನ್ ಮಾಡಿದ್ರು ಕೂಡ ಸೋಲ್ಸಕ್ಕಾಗ್ತಾ ಇಲ್ಲ, ಅವರನ್ನು ಸೋಲ್ಸಕ್ಕೆ ಆಗ್ತಾ ಇಲ್ಲ. ಇವ್ರು ಸೋತಿಲ್ಲ, ಅವ್ರು ಸೋಲ್ಸಕ್ಕಾಗ್ತಾ ಇಲ್ಲ. ಆಗ ಹೇಳಿದ್ರಂತೆ, ಯಾತಕ್ಕೆ ಹೀಗಾಗಿದೆ ಅಂತ ಕೇಳಿ ತ್ರಿಕಾರಾಯರ ಹತ್ರ ಹೋದಂತೆ, ನಮಸ್ಕಾರ ಮಾಡಿದ್ರಂತೆ, ಯೋಚನೆ ಮಾಡಿಬೇಡಿ ಅಂತ ಹೇಳಿ ಮಂತ್ರಾಕ್ಷರದ ಚಿಮ್ಮಿ ಬಂತಂತೆ ವೃಂದಾವನದಿಂದ. ಮತ್ತೆ ಹೋದ್ರಂತೆ, ಹೋದಾಗ ಅವ್ರಿಗೆ ಸೂಚನೆ ಆಯ್ತಂತೆ, ಅವನು ಬುದ್ಧಿವಂತನೇನೂ ಅಲ್ಲ, ಅವನು ಉಪಾಸಕ, ಅವನು ಸೂರ್ಯೋಪಾಸಕ, ಅವನು ಸೂರ್ಯೋಪಾಸಕ ಆದ್ದರಿಂದ ಬೆಳಿಗ್ಗೆ ವಾದ ನಡೀತಾ ಇದೆ. ಸೂರ್ಯ ಹೇಗೆ ಬೆಳೀತ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾನಲ್ಲ, ಅವನ ಪವರ್ ಜಾಸ್ತಿ ಆಗುತ್ತೆ. 12 ಗಂಟೆ ಊಟ ಜೊತೆಗೆ ಎದ್ದು ಬಿಡ್ತಾರಲ್ಲ, ಒಳ್ಳೆ ಪೀಕಲ್ಲಿ ಇರ್ತಾನ, ಮಧ್ಯಾಹ್ನ ರೆಸ್ಟ್, ಅದರಿಂದ ಹಾಗಾಗ್ತಾ ಇದೆ. ಅದಕ್ಕೆ ನೀವು ನಾಳೆಯಿಂದ ಹಾಗೆ ಮಾಡಬೇಡಿ, ಊಟ ಆದ್ಮೇಲೆ ವಾಕ್ಯಾರ್ಥ ಶುರು ಮಾಡಿ ಅಂತ ಹೇಳಿರ್ತಾರೆ. ಅವ್ನು ವರ ಹೋಗ್ಬಿಡುತ್ತಾಗ ಸೂರ್ಯ ಮುಳುಗ್ತಂತ ಇವನು ಬುದ್ಧಿನ ಮುಳುಗೋಗ್ಬಿಡುತ್ತ. ಆಮೇಲೆ ಸೂಚನೆ ಕೊಟ್ರಂತೆ, ಅವ್ರು ಸಾಯಂಕಾಲದ ಡಿಕ್ಲೇರ್ಡ್ ಇವರು ಒನ್, ಅವ್ರು ಲಾಸ್ಟ್ ದಿ ಮ್ಯಾಚ್ ಅಂತಾರಲ್ಲ ಹಾಗೆ. ಇವ್ರು ಇಂಡಿಯಾ ಸ್ಥಿತಿ ಬಂತು ಪಾಪ ಅವರಿಗೆ, ಸೋತು ಬಿಟ್ರು, ಇವ್ರು ಗೆದ್ದು ಬಿಟ್ರು ಅಂತ ಹೇಳುತ್ತಾರೆ. ಅಂದ್ರೆ ನೀವು ಅರ್ಥ ಮಾಡಿಕೊಂಡ್ರೆ ಯಶಸ್ಸಿರೋದು ಎಲ್ಲಿ, ವೇದವ್ಯಾಸರ ಜಯತೀರ್ಥನ ಅನುಗ್ರಹ ಬಂದಿದ್ದಕ್ಕೆ ಹೇಗಾದ ಜಯ ತೀರ್ಥರು, ಜಾಯಂದು ನುಡಿಯಲು ಜಯಶೀಲನಾಗುವ. ಇನ್ನು ಇವ್ರ ಹೆಸರು ಹೇಳಿದ್ರೆ ಕೇಳಬೇಕಾ? ಅದಕ್ಕೆ ವಾದರಾಯಣ. ಇನ್ನು ಹೇಳ್ತಾರೆ, ವೇದವ್ಯಾಸದೇವರ ಜ್ಞಾನದ ಪರಾಕಾಷ್ಠೆಯ ಒಂದು ದೃಷ್ಟಾಂತ ಕಾಣಬೇಕು ಅಂತಿದ್ರೆ ರಾಜಸೂಯಯಾಗದಲ್ಲಿ ಅತ್ಯಂತ ಮುಖ್ಯವಾದ ಘಟನೆ ಯಾವುದು ಅಂತ ಪ್ರಶ್ನೆ. ರಾಜಸೂಯಯಾಗದಲ್ಲಿ ಅತ್ಯಂತ ಮುಖ್ಯವಾಗಿ ಏನ್ ನಡೀತು, ನಮ್ಮ ಸಮಾರಂಭಗಳು ಏನ್ ಮಾಡ್ತೇವೆ ಗೊತ್ತಾ? ಏನ್ ಮುಖ್ಯ ಘಟನೆ ಅಂದ್ರೆ ಇಷ್ಟೊಂದು ಊಟ ಆಯ್ತು ಅಷ್ಟೇ ನಮ್ಮ ಘಟನೆ. ಇನ್ನು ಊಟ ಆಯ್ತು, ಸ್ವೀಟ್ ಮಾಡಿದ್ರು, ಕತೆ ಮುಗಿದೋಯ್ತು ನಮ್ಮದು ಅಷ್ಟೇನೆ. ತಪ್ಪದು. ನಿಜವಾದ ಉತ್ಸವದ ಯಶಸ್ ಎಲ್ಲಿದೆ ಅಂದ್ರೆ, ಶ್ರೇಯಾನ್ ದ್ರವ್ಯಮಯ ತ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ನಹಿ ಜ್ಞಾನೇನ. ಏನು ವಾಕ್ಯಾರ್ಥ ನಡೀತು, ಏನು ಪ್ರಚಾರ ಸತ್ವೋಪದೇಶ ನಡೀತು, ಅದು ಮುಖ್ಯ. ಅದು ಒಂದು, ಅದಿಲ್ಲದೆ ಹೋದ್ರೆ ನೀವು ಕೋಟಿ ಜನಕ್ಕೆ ಅನ್ನ ಹಾಕಿದ್ರು ಕೂಡ ಅದು ಹೋಗೋದೆ ಹೊರತು ಉಳಿಯೋದಲ್ಲ, ಜ್ಞಾನ ಕಾರ್ಯ ಆಗಬೇಕು. ರಾಜಸೂಯಾಗದ ಅತ್ಯಂತ ಮುಖ್ಯವಾದ ಘಟ್ಟ ಅಂದ್ರೆ, ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಏವ ಭಗವಾನ್ ಬಭೂವ. ದೊಡ್ಡ ವಾಕ್ಯಾರ್ಥ ಗೋಷ್ಠಿ ನಡೀತಾ ಇದೆ, ಅದರಲ್ಲಿ ಪಾಲ್ಗೊಂಡವರು ಯಾರು ಗೊತ್ತೇನು? ಬ್ರಹ್ಮರುದ್ರಾದಿ ದೇವತೆಗಳು ಪಾಲ್ಗೊಳ್ತಾ ಇದ್ದಾರೆ ಆ ಕಡೆಯಿಂದ. ಈ ಕಡೆಗೆ ವರಿಷ್ಠ ಪಾರ್ಟಿ, ಬ್ರಹ್ಮದೇವರು ಭೀಮಸೇನ ದೇವರು ಜೀವೋತ್ತಮರು, ದುರ್ಯೋಧನ ಜೀವಾಧಮ, ಅಂದ್ರೆ ಬೆಸ್ಟ್ ಟೀಮ್ಗಳು ಎರಡು, ಅದಕ್ಕಿಂತ ಭೀಮ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಶ್ನಿಕರಾಗಿ ಜಡ್ಜ್ ಆಗಿ ಯಾರು ಕೂತಿದ್ದಾರೆ ಅಂದ್ರೆ, ಪ್ರಾಶ್ನಿಕೋತ್ತರ ಪರಿಪೂರ್ಣ ಚಿದ್ಘನಃ ವ್ಯಾಸಏವ ಭಗವಾನ್ ಬಹೂವ. ಸಮಸ್ತ ಋಷಿಗಳು ಮುನಿಗಳು ದೇವತೆಗಳು ಕೂತಿದ್ದ ಕಾಲಕ್ಕೆ ಅಧ್ಯಾತ್ಮರು ನಿರ್ಣಾಯಕರು ಒಬ್ಬರೇ ಒಬ್ಬರು, ವೇದವ್ಯಾಸದೇವರು ಒಬ್ಬರೇನೆ. ಅಲ್ರಿ, ಜಡ್ಜಸ್ ಎಷ್ಟೋ ಜನ ಇರ್ತಾರಲ್ಲ, ಏನು ಬಹಳ ದೊಡ್ಡ ಸ್ಥಿತಿ ಅಂತ ಕೇಳಿದರೆ, ತುಂಬಾ ಜನ ಜಡ್ಜಸ್ ಇದ್ದಾಗ ಸರ್ವೋತ್ತಮತ್ವ ಬರೋದಿಲ್ಲ, ಒಬ್ಬನೇ ಜಡ್ಜ್ ಇದ್ರೆ ಸರ್ವೋತ್ತಮನಾಗಿರಬೇಕು ಅಂತ ಹೇಳಿದ್ದಾರೆ. ಏಕಶ್ಚೇತ್ ಪ್ರಾಶ್ನಿಕೋ ಜ್ಞೇಯ ಸರ್ವವಿದ್ಯಾ ವಿಶಾರದ. ತುಂಬಾ ಜನ ಜಡ್ಜಸ್ ಇದ್ರೆ ಒಂದು ತಮ್ಮ ತಮ್ಮಲ್ಲಿ ನಿಷ್ಣಾತ ಆಗಿದ್ರೆ ಸಾಕು, ಒಬ್ಬನೇ ಇದ್ದಾಗ ಅವನು ಫಸ್ಟ್ ಕ್ಲಾಸ್ ಆಲ್ರೌಂಡರ್ ಆಗಿರಬೇಕು, ಸಾಮಾನ್ಯನಾಗಿರಬಾರದು. ಅಂದ್ರೆ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ದೊಡ್ಡ ಘಟ್ಟ ಅದು. ಅದಕ್ಕೆ ವಾದರಾಯಣ. ವಾದ ನಡೆದ ಕಾಲಕ್ಕೆ ಆ ರೀತಿಯಲ್ಲಿ ಎಲ್ಲರಿಗೂ ಗತಿಯಾಗಿ ಕೂತಂತ ವೇದವ್ಯಾಸದೇವರು ಇದ್ದಾರಲ್ಲ, ಅವರು ಸಾಕ್ಷಾತ್ ನಾರಾಯಣ. ಆದ್ರಿಂದ ಹರಿರೇವ ಪರಹ ಅಂತ ಅವ್ರ ಮಾತು ನೋಡಿದ ತಕ್ಷಣ ಹೇಳಬೇಕು, ಬೇರೆ ದಾರಿ ಇಲ್ಲ. ಇದೆಲ್ಲ ಕಥೆ ಕೇಳಿದವರಿಗೆ ವೇದವ್ಯಾಸದೇವರ ಚಿತ್ರ ಗೊತ್ತು. ಇವರೆಲ್ಲ ಏನ್ ಮಾಡಿ ಇಷ್ಟೆಲ್ಲ ಸ್ತೋತ್ರ ಮಾಡಿ ಏನ್ ಕೇಳುತ್ತಾರೆ? ಪಾಹಿ ನಮ್ಮನ್ನ ಪಾಲಿಸಿ, ನಮ್ಮನ್ನ ಕಾಪಾಡಿ. ಬೇರೆ ಯಾವುದನ್ನು ಕೇಳಿದ್ರು? ನಮ್ಮನ್ನ ಪಾಲಿಸಿ, ಜ್ಞಾನ ಕೊಡಿ, ಪಾಲಿಸಿ, ನೆಮ್ಮದಿಯಿಂದಿಡಿ, ಆನಂದ ಕೊಡಿ, ಇಷ್ಟೇ ಹೊರತು ಲೌಕಿಕ ಯಾವುದನ್ನು ಕೇಳೋದಿಲ್ಲ. ಚರಿತ್ರಾಮೃತ ಸಾರದ ವೈಶಿಷ್ಟ್ಯ ಅದು. ದೇವರಲ್ಲಿ ನಾವು ಕೇಳಬೇಕಾದದ್ದು ಜ್ಞಾನ ಭಕ್ತಿ ಹರೇ ಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮು ತಾನೇಭ್ಯ. ಆಚಾರ್ಯರ ಮಾತದು. ದೇವರಲ್ಲಿ ಯಾವಾಗಲೂ ಹಾಗೆ ಕೇಳಬೇಕೆ ಹೊರತು ಮತ್ತೊಂದನ್ನು ಕೇಳಬಾರದು. ಅದನ್ನು ತೋರಿಸೋ ದೃಷ್ಟಿಯಿಂದ ಕೂಡ ಪಾಹಿ ಸತ್ರಾಣ. ಇಲ್ಲಿಗೆ ಪದ್ಯ ಮುಗಿತು ಅಲ್ಲ, ಮುಗಿದಾಗಾಯ್ತು ಆ ಪದ್ಯ, ಬಾದರಾಯಣ ಪದ್ಯ ಮುಗಿದಾಗಾಯ್ತು. ಇನ್ನು ಎಲ್ಲಿದ್ದೇವೆ ಲೆಕ್ಕ ಹಾಕಿಬಿಡಿ, ಎಷ್ಟು ದೂರ ಇದ್ದೇವೆ ಎಂದು ಗೊತ್ತಿದೆ ನಮಗೆ. ಇನ್ನಿರೋದು 3 ದಿವಸ, ನಾಳೆ ನಾಡಿದ್ದು ಆ 3 ದಿವಸದಲ್ಲಿ ಬಹುಶಃ ಮಂಗಲಾಚರಣೆ ಸಂತಿ ಕೂಡ ಸರಿಯಾಗಿ ಮುಗಿಸಕ್ಕೆ ಆಗಲಾರದು ಅಂತ ಗೊತ್ತಾಗಿಬಿಟ್ರೆ ಹರಿರಾಮೃತ ಸಾರ ಸುಮ್ಮನೆ ಓದಿದ್ರೆ ತಿಳಿಯೋದೇ ಬೇರೆ, ಆಳಕ್ಕೆ ಹೋದರೆ ತಿಳಿಯೋದೇ ಬೇರೆ ಅಂತ ಅರ್ಥವಾದರೆ ಆಗ ಪರಿಸ್ಥಿತಿ ಸಂತಿಯಲ್ಲಿ ಏನೇನು ಕೊಂಡಾಡಿದ್ದಾರೆ ಅದೆಲ್ಲ ಸಾರ್ಥಕವಾದದ್ದು ಅಂತ ಗೊತ್ತಾಗುತ್ತೆ. ಹಿಂಗೆ ಹೇಳ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಗುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಎಷ್ಟು ಒಳ್ಳೆಯ ಸ್ತೋತ್ರ ಆಚಾರ್ಯರ ಮೇಲೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೆಳೆದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನವೆನನು ದಿನವು. ಬಹಳ ಸುಂದರವಾದ ಪದ್ಯಗಳನ್ನ ಆಚಾರ್ಯ ಮೇಲೆ ಕಾಣ್ತೇವೆ. ಹರಿಕಥಾಮೃತ ಸಾರ ಅದಕ್ಕೆ ಅವರು ಹೇಳಿದ್ದು, ನಾನು ಬರೆದ ಗ್ರಂಥ ಅಲ್ಲ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಗುರುಗಳ ದಯೆಯಿಂದ ಬರೆದ ಗ್ರಂಥ ಎಂಬುದು ಸಾರ್ಥಕ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೆ ವಂದಿಸುವೆ. ಅದು ಎಷ್ಟೆಷ್ಟು ಅರ್ಥ ಇದೆ ಇವತ್ತು ಬೇಡ, ಅದನ್ನು ನಾಳೆ ನೋಡೋಣ. ನಾಳೆ ಹರಿಕಥಾಮೃತ ಸಾರ ಬಿಡುಗಡೆ, ನಾಳೆ 6:00 ಸಾಯಂಕಾಲ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಪರಮ ಪೂಜ್ಯರಾದ ಶ್ರೀ ಪರಿವಾರ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಧ್ಯಕ್ಷರಾಗಿ ಬರ್ತಾರೆ, ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಪದ್ಮಭೂಷಣ ಶ್ರೀ ಎಂ ಎನ್ ವೆಂಕಟಾಚಲಯ್ಯನವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ನಾಳೆ ವಿದ್ವಾಂಸರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಪಟ್ಟಂಗಳ ಹರಿಯಾಚಾರ್ಯರು ಅಂತಕ್ಕಂಥ ದೊಡ್ಡ ವಿದ್ವಾಂಸರಿಗೆ ಪ್ರಶಸ್ತಿ ಸಮಾರಂಭ ಇದೆ. ವಿದ್ಯಾರ್ಥಿಗಳು ಮಹಾಭಾರತಾತ್ಮ ನಿರ್ಣಯ ಹರಿಕಥಾನುಸಾರ ಒಪ್ಪಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಇದೆ. ಅದರ ಜೊತೆಗೆ ನಾಳೆ ಕಾರ್ಯಕ್ರಮದ ಕೊನೆಗೆ ಎಲ್ಲರಿಗೂ ಕೂಡ ಜಗನ್ನಾಥದಾಸರ ಒಂದು ವರ್ಣರಂಜಿತ ಚಿತ್ರವನ್ನು ಇಲ್ಲಿ ನಾಳೆ ಬರೋರಿಗೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಒಬ್ಬ ಭಕ್ತರು. ಜಗನ್ನಾಥದಾಸರಿಗೆ ಅವರ ಹರಿಕಥಾಮೃತ ಬಿಡುಗಡೆಯ ಒಂದು ಸ್ಮಾರಕವಾಗಿ ಒಂದು ಸ್ಮರಣಿಕೆಯಾಗಿ ಇರಲಿ ಅಂತ ಹೇಳಿ ನಾಳೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಸಹ ಒಂದು ದೊಡ್ಡ ಫೋಟೋವನ್ನು ಕೂಡ ವ್ಯವಸ್ಥೆ ಮಾಡಿದೆ. ಎಲ್ಲದರಲ್ಲೂ ಭಾಗವಹಿಸಬೇಕು. ಇದು ಹರಿಕಥಾಮೃತ ಸಾರವಾದ್ದರಿಂದ ಅದು ಉತ್ಸವ, ಇದನ್ನ ಅರ್ಥ ಮಾಡ್ಕೋಬೇಕು. ಉತ್ಸವದ ಕಾರ್ಯವಾದ್ದರಿಂದ ಬಹಳ ಶ್ರದ್ಧಾಭಕ್ತಿಗಳಿಂದ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಪರಮ ಪೂಜ್ಯ ಶ್ರೀಪಾದರು ತಮ್ಮ ಅನುಗ್ರಹ ಭಾಷಣದಲ್ಲಿ ದಾಸಸಾಹಿತ್ಯದ ಹಿರಿಮೆಯನ್ನು ಅಪೂರ್ವವಾಗಿ ಮುಂದಿಟ್ಟಿದ್ದಾರೆ. ಇವತ್ತು ಹೊತ್ತಾಗಿದೆ, ಆದ್ದರಿಂದ ಹರಿಕಥಾಪ್ರಸಾರ ಪ್ರವಚನ ಯಾರು ದಿವಸ ನಡೀತಾ ಬಂದಿದೆ, ಇವತ್ತು ನಡೀಲಿಲ್ಲ ಅಂತ ಏನು ಅನ್ಕೊಳ್ಳೋ ಕಾರಣ ಇಲ್ಲ. ಈಗಾಗಲೇ ಹೇಳಿದ್ದಾರೆ, ನಾನು ಆಗಲೇ ಹರಿಕಥಾ ಸಾಕಷ್ಟು ಹೇಳಿರೋದ್ರಿಂದ ಮತ್ತೇನು ಹೇಳಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ನಿನ್ನೆ ಹೇಳಿದಂತೆ ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕಪಥ ಪವಿತ್ರ ಸುತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಒಂದು ಹೆಸರು ಬಂತು, ಸೈನ್ಯಕ್ತ ಕ್ಷೇತ್ರ.